ಹಿಂದಿನ ಕಾಲದ ಪದ್ಧತಿ. ಅದು ದೇವತೆಗಳು ನಾಲ್ಕು ಕೈ ಅಂತ ಹಾಕಿರ್ತಾರೆ, ಅದು ಗೊತ್ತಾ, ಹೆಚ್ಚು ಕೆಲಸ ಮಾಡ್ತಾರೆ ಅವರು ಅಂತ. ಒಂದು ಕೈ ಇದ್ರೆ ಜಸ್ಟ್ ಇಮ್ಯಾಜಿನ್, ಒಂದು ಕೈ ಇಲ್ಲ ಅಂತ ತಿಳ್ಕೊಳ್ಳಿ, ಎಷ್ಟು ಕಷ್ಟ ಆಗುತ್ತೆ ನಮಗೀಗ. ನಮ್ಮ ಕೆಲಸ ಮಾಡ್ಕೊಡೋಕ್ಕಾಗದು, ಆ ಸ್ಥಿತಿ ಬಂದ್ಬಿಡ್ತಾನೆ ಮನುಷ್ಯ. ಅದು ಎರಡು ಕೈ ಅಂದರೆ ಒಂದು ಪೂರ್ಣತೆ ಬಂದಾಗ ಲೆಕ್ಕ, ನಾಲ್ಕು ಹತ್ತು ಎಲ್ಲ ತುಂಬ ಜಾಸ್ತಿ, ಸಾವಿರ ಕೈ ಬಂತು. ಅವನು ರಾಜ, ಅವನು ಚಕ್ರವರ್ತಿ, ಅವನು ಪ್ರತಿನಿತ್ಯ ಸ್ಮರಣೆ ಮಾಡ್ತಕ್ಕಂತಹ ಪ್ರಾತಸ್ಮರಣೀಯ ಚಕ್ರವರ್ತಿಗಳ ಸಾಲಿನಲ್ಲಿ ಈತನ ಹೆಸರು ಬಂದಿದೆ. ಅಷ್ಟು ಪುಣ್ಯಾತ್ಮನಾದ ರಾಜ, ಬಹಳ ವ್ಯವಸ್ಥಿತವಾಗಿ ರಾಜ್ಯಭಾರವನ್ನು ಮಾಡ್ತಾನೆ, ಸಾವಿರ ಕೈಗಳ ಸದುಪಯೋಗವನ್ನು ಪಡಿತಾನೆ. ಅದರ ಫಲ ಎಷ್ಟಿತ್ತು ಅಂದರೆ ನಿಜವಾಗಲೂ ಪರಮಾಶ್ಚರ್ಯ. ಆತ ರಾಜ್ಯದಲ್ಲಿ ಕಳ್ಳತನ ಸುಳ್ಳುತನ ಯಾವುದೂ ಆಗ್ತಿದ್ದಿಲ್ಲ. ಅಕಸ್ಮಾತ್ ಕಳ್ಳತನ ಸುಳ್ಳುತನ ಆದರೆ ಹುಡುಕೊಡ್ತಿದ್ರು ಅಲ್ಲ, ಕಳ್ಳತನ ಸುಳ್ಳುತನ ಮಾಡಲಿಕ್ಕೆ ಅಂತ ಅಂದ್ಕೊಂಡ್ರೆ ಅವ್ರ ಮನಸ್ಸಿನೊಳಗೆ ಎಂಟರ್ ಆಗ್ತಿದ್ದಂತೆ. ಅಂಥ ಯೋಗಿ ಇವರು ಆಚಾರ್ಯ ಬರೀತಾರೆ, ತಸ್ಯ ವಂಶೇ ಮಹಾಯೋಗಿ ಕಾರ್ತೈವೀರ್ಯಾರ್ಜುನ ಅಭವತ್ ವಿಷ್ಣೋ ದತ್ತಾತ್ರೇಯ ನಾಮ್ನಃ ಹೇಳ್ತಾರೆ. ಸಕಾಶಾತ್ ವೀರ್ಯ ವಿಪ್ರಭಾವಾತ್ ಯೋಗ ವೀರ್ಯವಾನ್ ಅಂತ ಕರೀತಾರೆ. ಒಳ್ಳೆಯ ಯೋಗಿಯಾದವನು, ದತ್ತಾತ್ರೇಯ ರೂಪದಿಂದ ಪರಮಾತ್ಮ ಯೋಗವನ್ನು ಉಪದೇಶ ಮಾಡುತ್ತೆ. ಅದಕ್ಕಾಗಿ ದತ್ತಾತ್ರೇಯ ರೂಪ ಯಾರು ಉಪಾಸನೆ ಮಾಡ್ತಾರೆ, ಯೋಗ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಕಪಿಲ ರೂಪದ ಉಪಾಸನೆಯಿಂದ ಸಾಂಖ್ಯ ಸಿದ್ಧಿ, ಇದರಿಂದ ಯೋಗ ಸಿದ್ಧಿ. ಆ ಯೋಗ ಸಿದ್ಧಿ ಪಡೆದಿದ್ದ, ಅಂಥ ಶಕ್ತಿ ಇತ್ತು ಮನಸ್ಸಿನೊಳಗೆ ಎಂಟರ್ ಆಗ್ತಾ ಇದ್ದು. ಇವತ್ತು ನಮಗೆ ಅರ್ಥ ಆಗುತ್ತೆ ಅವೆಲ್ಲ ಕೂಡ. ಈ ಕಂಪ್ಯೂಟರ್ ಬಂದಮೇಲೆ ಎಲ್ಲ ಹೇಳ್ತಿರ್ತಾರೆ, ಹುಷಾರು ಅಂಗಡಿ ಗಿಂಡಲ್ಲಿ ಇರ್ತಾರೋ, ಬೆಳ್ಳಿ ಅಂಗಡಿ ಬಂಗಾರದ ಅಂಗಡಿ ಹೋದ ಅಕಸ್ಮಾತ್ ಜೀವಲ ಕೊಡೋರು ಗೊತ್ತಾಗೋದಿಲ್ಲ. ಅದಕ್ಕೆ ಅಲ್ಲೇ ಎಲ್ಲ ಹಿಡನ್ ಕ್ಯಾಮ್ರಾಸ್ ಇಟ್ಟಿರ್ತಾರೆ, ಆಗಲೇ ನೋಡೋರಿಗೆ ಗೊತ್ತಾಗೋದಿಲ್ಲ. ಅದು ನೋಡಿದ್ರೆ ಆ ಭೋಗವತಿ ಅಲ್ಲೇ ಬಾಲೆ ನಿಂತಿರ್ತಾರೆ ಪೊಲೀಸರನ್ನ, ಅಲ್ಲೇ ರೆಕಾರ್ಡ್ ಆಗಿಬಿಟ್ಟಿರ್ತಾರೆ, ಸಕ್ಕ ನಿಂತುಬಿಟ್ಟಿರ್ತಾರೆ. ಇದು ಗೊತ್ತಾಗುತ್ತೆ, ಅದು ಇಷ್ಟು ನಮಗೆ ಸೈನ್ಸಿನಿಂದ ಸಾಧ್ಯವಾಗಿತ್ತು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಇವತ್ತು ಏನಾಗಿದೆ ಅಂದರೆ ಮನುಷ್ಯ ಹಾಗೆ ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಕೂಡ ಇವತ್ತು ನಮಗೆ ಕ್ಯಾಚ್ ಮಾಡಲಿಕ್ಕೆ ಬರುತ್ತೆ. ಇದು ಯಂತ್ರದ ಸಿದ್ಧಿ, ಅದು ಯೋಗ ಸಿದ್ಧಿಯಿಂದ ಹಾಗೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಕಳ್ಳತನ ಮಾಡ್ತಾರೆ ಮನಸ್ಸಲ್ಲೇ ಗೊತ್ತಾಗ್ತಿತ್ತಂತೆ, ಅಷ್ಟು ಸಮರ್ಥನಾಗಿತ್ತು. ಎಷ್ಟೋ ಸಾವಿರಾರು ವರ್ಷದ ರಾಜ್ಯಭಾರವನ್ನು ಮಾಡಿದೆ. ಆ ಥರ ಸಾಧನೆಗಳು ಬಹಳ ದೊಡ್ಡ ಸಾಧನೆ ಅಂದರೆ ರಾವಣನನ್ನು ಸೆರೆ ಹಿಡಿದು. ರಾವಣ ವಿಚಿತ್ರವಾದ ವರ ಇತ್ತು, ನರ್ಮದಾ ನದಿಯಲ್ಲಿ ಸ್ನಾನಕ್ಕೆ ಅಂತ ಬಂದ. ಅವನು ಪ್ರತಿನಿತ್ಯದಲ್ಲೂ ಕೂಡ ಶಿವಲಿಂಗ ಪೂಜೆ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದ. ಇನ್ನೇನು ಸ್ನಾನ ಮಾಡಲಿದ್ದೆ ಅಲ್ಲಿ ಪೂಜೆ ಮುಗಿಸಿ ಪೂಜೆ ಮುಗಿಸ್ಲಿಕ್ಕೆ ಅಂತ ಮಾಡಿ ಕೂತ್ಕೊಂಡ. ಲಿಂಗ ವೈದ್ಯರಲ್ಲಿಲ್ಲ, ಅಲ್ಲೇ ಮರಳಲಿಂಗ ಮಾಡಿಕೊಂಡ, ಗಮನಾದ ಉಸಿರಿನ ಲಿಂಗ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾ ಕೂತ್ಕೊಂಡು ಇದ್ದಕ್ಕಿದ್ದ ಫ್ರೆಂಡ್ಸ್ ಬಂದ ಬಂದು ಲಿಂಗ ಹೊಡ್ಕೊಂಡು ಹೋಗ್ಬಿಡ್ತು. ಅವನಿಗೆ ಆಶ್ಚರ್ಯ, ಎಲ್ಲಿಂದ ಫ್ರೆಂಡ್ಸ್ ಬಂತು ಅಂತ ನೋಡ್ತಾನೆ, ಮಳೆಗಾಲ ಎಲ್ಲ ಏನೂ ಅಲ್ಲ. ಹುಡುಕೊಂಡು ಬಂದು ನೋಡಿದರೆ ಕಾರ್ತೈವೀರ್ಯಾರ್ಜುನ ಸ್ನಾನಕ್ಕೆ ಅಂತ ತಿಳ್ಕೊಂಡಿದ್ದ ನರ್ಮದಾ ನದಿ, ಅದು ಮಹಿಷ್ಮತಿ ದೇಶ, ಒಂದು ನರ್ಮದಾ ನದಿಯ ತೀರ. ಸ್ನಾನಕ್ಕೆ ಇಳಿದಿದ್ದಾನೆ, ಅವ್ನು ನೀರು ಸಾಕಾಗಲಿಲ್ಲ, ಜಲಕ್ರೀಡೆ ಬೇರೆ ಬಂದಿದ್ದ. ಸಾವಿರ ಕೈ ಡ್ಯಾಮ್ ಮಾಡಿದ್ದ, ಹೇಳಿದ್ದ ಹ್ಯೂಮನ್ ಬಾಂಬ್ ಅಂತೇವಲ್ಲ, ಹ್ಯೂಮನ್ ಡ್ಯಾಮ್ ಅದು. ತನ್ನ ಕೈನೇ ಡ್ಯಾಮ್ ಮಾಡಿಬಿಟ್ಟಿತ್ತು, ಎಲ್ಲ ನೀರು ಹಿಂದೆ ಬ್ಯಾಕ್ ವಾಟರ್ಸ್ ಬಂದು ಹೊಡ್ಕೊಂಡು ಹೋಗಿತ್ತು, ಬ್ಯಾಕ್ ವಾಟರ್ಸ್ ಬಂದು ಎಲ್ಲ ಲಿಂಗ ಹೊಡ್ಕೊಂಡು ಹೋಗಿತ್ತು. ರಾಣಿ ಭಾರಿ ಸಿಟ್ಟು ಬಂತು, ಯೋಚನೆ ಮಾಡಬೇಕಾಗಿತ್ತು ಎಂಥ ಸಾಮರ್ಥ್ಯ ಅದೊಂದು. ನದಿಗೆ ಡ್ಯಾಮ್ ಕಟ್ಬಿಟ್ಟಿದ್ದಾರೆ, ಸಂತೋಷ ಪಡೋದು ಬಿಟ್ಬಿಟ್ಟ, ಸಿಟ್ಟು ಬಂತು. ಅದಕ್ಕೆ ನಿರ್ಮತ್ಸರಾಣಾಂ ಸತಂ, ಇನ್ನೊಬ್ಬರ ಸಾಧನೆ ಕಂಡು ಸಂತೋಷ ಪಡಬೇಕೆ ಹೊರತು ಅಸೂಯೆ ಪಡಬಾರ್ದು. ಅಸೂಯೆ ಪಟ್ಟಿದ್ದರ ಫಲ ಏನಾಯಿತು? ಯುದ್ಧಕ್ಕೆ ಹೊರಟ. ಅವನೇನು ಇವನಿಗಿದ್ದು ಬ್ರಹ್ಮದೇವರ ವರ, ಅವನಿಗಿದ್ದು ದತ್ತಾತ್ರಿ ಭಗವಂತನ ವರ ಕೇಳಬೇಕಾ? ಮತ್ತೆ ಬ್ರಹ್ಮದೇವರ ವರ ಕೂಡ ಏನು ಮಾಡೋದಿಲ್ಲ, ಯಾಕೆ ನರವಾನರನ್ನು ಬಿಟ್ಟು ಅಂತ ವರ ತಗೊಂಡಿದ್ದ. ಇದು ಮನುಷ್ಯ ರೂಪದಲ್ಲಿ ಇದ್ದರೆ ಈ ತೆರಿಗೆ ವರ ಅಪ್ಲಿಕಬಲ್ಲೂ ಆಗ್ತಿರಲಿಲ್ಲ. ಈಗ ಯುದ್ಧ ಮಾಡಿ ಅವನು ಅನಾಮತ್ ಸೆರೆ ಹಿಡಿದ್ಬಿಟ್ಟು ಅವನ ಕೈ ಕಾಲು ಕಟ್ಟಿದ್ದೆ ಜೈಲಲ್ಲಿ ಬಿಸಾಕಿಬಿಟ್ಟು ಅಂತ ಹೋಗಿಬಿಟ್ಟು. ಅಷ್ಟು ಶಕ್ತಿ ಅವನಿಗೆ, ಸಾವಿರ ಕೈಗಳ ಇವನು, ಹತ್ತು ಕೈ ಇಪ್ಪತ್ತು ಕೈಗಳ ಅವನನ್ನು ಬಂಧನದಲ್ಲಿ ಹಾಕಿ ಕೊಳೆ ಹಾಕಿಬಿಡ್ತಾನಲ್ಲಿ. ಆ ವಿಷಯ ಹೋಗಿ ಪುಲಸ್ತ್ಯ ಮುನಿಗಳಿಗೆ ಗೊತ್ತಾಗ. ಪುಲಸ್ತ್ಯ ಮುನಿಗಳು ಯಾರು ಅಂತ ನಮ್ಗೆ ಗೊತ್ತಿರಬೇಕು. ರಾವಣನ ತಂದೆ ವಿಶ್ರವಸ್ ಮುನಿಗಳು, ಅವರ ತಂದೆನೇ ಸಾಕ್ಷಾತ್ ಮಹಾನುಭಾವರು ಪುಲಸ್ತ್ಯರು, ಅವರು ಬ್ರಹ್ಮದೇವರ ಮಕ್ಕಳು. ಅವರು ಬರ್ತಾರೆ, ಹೇಳ್ತಾರೆ, ಸಮಾಧಾನ ಮಾಡ್ತಾರೆ ಕಾರ್ತೈವೀರ್ಯಾರ್ಜುನ, ಕಾರ್ತೈವೀರ್ಯಾರ್ಜುನ ಅವನು ಬಿಟ್ಬಿಡು, ನಿನಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನು ಹಿಡ್ಕೊಳ್ಳೋಕೆ ಸಾಧ್ಯವಾಯಿತು ಹೊರತು ಕೊಲ್ಲೋದಕ್ಕಾಗೋದಿಲ್ಲ ನಿನ್ನ ಕೈ. ಬ್ರಹ್ಮದೇವರು ವರ ಇದೆ ಅವನಿಗೆ, ಬ್ರಹ್ಮದೇವರಿಗೆ ವಿಶೇಷ ಸಿದ್ಧಿ ಪಡ್ಕೊಂಡಿದ್ದಾನೆ, ವರ ಮಾಡಿಬಿಟ್ಟೆ, ಹೋಗೋದಿಲ್ಲ ಅಂದರಿಂದ ಬಿಟ್ಟುಬಿಡಿ, ಇಷ್ಟು ಸಾಕು ಅವನಿಗೆ, ಬಿಟ್ಬಿಡು ಅಂತ ಹೇಳಿಬಿಟ್ಬಿಡ್ತ. ಅಂದರೆ ಸಾವಿರ ಕೈ ಇದ್ದಿದ್ರ ಫಲ ರಾವಣನನ್ನೇ ಸೆರೆ ಹಿಡಿದಂಥ ಸಮರ್ಥ ಅವನು. ಇದು ಕಾರ್ತೈವೀರ್ಯಾರ್ಜುನ ಮಹತ್ವ. ಅದಕ್ಕೆ ಹನುಮಂತ ದೇವರು ಹೋದ ಕಾಲಕ್ಕೆ ಸುಂದರಕಾಂಡದಲ್ಲಿ ಕೇಳಿದ್ರಂತೆ, ರಾವಣನ ಯಾರು ಅಂತ ಕೇಳ್ತಾರೆ ಹನುಮಂತನನ್ನು. ಅವಾಗ ಅವ್ರು ಕೇಳಿದ್ರಂತೆ, ನಾನು ಯಾರು ಹೇಳ್ತೇನೆ, ನಿನ್ನ ಸ್ನಾನಕ್ಕೆ ಹೋಗಿದ್ದೆಲ್ಲ ನೆನಪಿದೆಯಾ ಅಂತ ಕೇಳ್ತಾರೆ. ಏನು ಸ್ನಾನಕ್ಕೆ ಏನು ವಿಚಾರ ಅಂತ ಕೇಳ್ತಾರೆ. ನರ್ಮದಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದೆ ನೆನಪಿದೆಯಾ ಅಂತ ಕೇಳ್ತಾರೆ. ಏನು ನೆನಪಿರಬೇಕಲ್ಲ, ಕಾರ್ತೈವೀರ್ಯಾರ್ಜುನ ಕಟ್ಟಿ ಹಾಕಿದ ಗೊತ್ತಲ್ಲ ನಿನಗೆ ಅಂತ ಕೇಳಿದ್ರು. ಕಾರ್ತೈವೀರ್ಯಾರ್ಜುನ ಕಟ್ಟಿ ಹಾಕಿದ ಗೊತ್ತಲ್ಲ ನಿನಗೆ ಅಂತ ಹೇಳಿದ ತಕ್ಷಣ ರಾವಣನಿಗೆ ಕೆಲವೆಲ್ಲ ಬ್ಲಾಕ್ ಮಾರ್ಕ್ಸ್ ಇರೋದು ನೆನಪಾಗ್ಬಿಟ್ಟು ಭಾಳ ಸಿಟ್ಟು ಬರುತ್ತವೆ. ಹನುಮಂತ ಮೊದಲು ಮಾಡಿರೋ ಕೆಲಸ ಎಲ್ಲ ಅಕ್ಷಕುಮಾರಕ್ಕೆ ಹೊಂದಿದ್ದಾರೆ, ಅಶೋಕನ ಎಲ್ಲ ಆಗೋಗ್ಬಿಟ್ಟೆ, ಜೊತೆಗೆ ಇದು ಬೇರೆ ಪರ್ಸನಲ್ ಅಟ್ಯಾಕ್ ಆದಾಗ ಹಿಟ್ಟಿಯಾಗಿ ಗೊತ್ತಲ್ಲ ನಿನಗೆ. ಆದಾಗ ಗೊತ್ತು ಮುಂದೇನಾಯಿತು ಅಂತ ಕೇಳ್ತಾರೆ. ಮುಂದೇನಾಯ್ತು, ಕಾರ್ತವೀರ್ಯನ ಸತ್ತೋದ ಅಂತ ಹೇಳ್ತಾರೆ. ರಾವಣ ಭಾರಿ ಖುಷಿಯಾಗಬೇಕು ಅಂತ, ನಾನು ಚಿತ್ರ ಹಿಂಸೆ ಮಾಡಿದ್ದ ಪುಣ್ಯ ಲ್ಯಾಡರ್ ಸತ್ರ ಖುಷಿಯಾಯ್ತಲ್ಲ ಜನಗಳು, ಯಾವ ರೀತಿ ಆಯ್ತು, ಓ ಸತ್ತೋದ ಸದ್ಯ ಅಂತ ಅಂದ್ಕೊಂಡು ಬಿಟ್ರೆ ಯಾರು ಕೊಂದ್ರೆ ಗೊತ್ತಾ ಅಂತ ಹೇಳ್ತಾರೆ. ಯಾರು ಕೊಂದರು? ಪರಶುರಾಮದೇವರು ಕೊಂದರು ಗೊತ್ತಾಯ್ತು ಅಂತೇಳಿ. ಪರಶುರಾಮದೇವರು ಕೊಂದ್ರ? ಹೌದು. ಪರಶುರಾಮ ಯಾರು ಗೊತ್ತಾ? ರಾಮದೇವರ ಪರಶುರಾಮದೇವರು. ಆತನ ಹೆಂಡತಿನ ಕದ್ಕೊಂಬಂದಿರೋ ನೀನು, ನಿನ್ನ ಗತಿ ಏನಾಗ್ತದೆ ಅಂತ ಹೇಳಿದ ತಕ್ಷಣ ರಾವಣ ನಡಿಗೆ ಹೋಗಿಬಿಟ್ಟೆ. ಸರಿ, ರಾವಣನ ಜೀವನದಲ್ಲಿ ಮರೆಯಲಾರದ ಪೆಟ್ಟು ಇದು. ಕಾರ್ತಿಕಾರ್ಜುನ ಹಾಕಿದ ಪೆಟ್ಟು ಅಷ್ಟು ಜೋರಾದ ಪೆಟ್ಟು ಹಾಕಿದ್ದ. ಅದನ್ನು ಈಗೆಲ್ಲ ಜ್ಞಾಪಿಸಿದ್ದ ನನ್ನ ಕತೆ ಕೇಳಿದೆ. ಅಂತಹ ಕಾರ್ತಿಕಾರ್ಜುನ ನನ್ನ ಪೂರ್ವ ಜೀವನ ಪೂರ್ತಿ ಇಷ್ಟು ಚೆನ್ನಾಗಿತ್ತು ಪಾಪ, ಮುಂದೆ ಪ್ರಾರಬ್ಧ ಗಂಟು ಬಿತ್ತು, ಅಸುರಾವೇಶ ಪ್ರಾರಂಭ ಆಯಿತು. ಅದು ಹೇಗೆ ಬಂತು ಅಂತ ಕಥೆ ಹೇಳ್ತಾರೆ. ಒಂದು ದಿವಸ ಅವನು ಸಂಚಾರ ಮಾಡ್ತಾ ಮಾಡ್ತಾ ಜಮದಗ್ನಿಗಳ ಆಶ್ರಮಕ್ಕೆ ಹೋಗಿದ್ದ. ಜಮದಗ್ನಿಗಳು ಯಾರು ಅಂತ ನಮಗೆ ಗೊತ್ತಿರಬೇಕು. ರುಚಿಯುಕ್ತ ಮುನಿಗಳ ಮಕ್ಕಳಾಗಿ ಅವತಾರ ಮಾಡಿದ್ದೆ ಜಮದಗ್ನಿಗಳು. ರುಚಿಕರು ಜಮದಗ್ನಿ, ಅವರ ಮಗನಾಗಿ ಅವತಾರ ಮಾಡಿದ ಸಾಕ್ಷಾತ್ ಪರಶುರಾಮ ರೂಪದ ಭಗವಂತ. ತಾಯಿ ರೇಣುಕಾ ಅಂತ ಹೆಸರು. ಜಮದಗ್ನಿಗಳ ಹೆಂಡತಿಗೆ ರೇಣುಕಾ ಅಂತ ಕರೀತಾರೆ. ರೇಣುಕಾ ಅಂತ ಯಾತಕ್ಕೆ ಹೆಸರು ಅಂದರೆ, ಆತ ತಂದೆ ಹೆಸರು ರೇಣು ಅಂತ ಹೇಳಿ, ರೇಣುವಿನ ಮಗಳಾಗಿದ್ದ ರೇಣುಕಾ ಅಂತ ಅವಳ ಹೆಸರು. ಅವಳನ್ನು ಮದುವೆಯಾಗಿ ಜವ ಸಾಕ್ಷಾತ್ ಪರಶುರಾಮ ರೂಪದ ಭಗವಂತ ವಸುದೇವ ದೇವಕಿಯರು ಹೇಗೆ ನಿಮಿತ್ತನೋ, ಪರಶುರಾಮ ರೂಪದ ನಿಮಿತ್ತ ಅಷ್ಟೇ. ಪರಮಾತ್ಮನಿಗೆ ನಮ್ಮಂಥ ದೇಹ ಇಲ್ಲ, ಪ್ರಾಕೃತ ದೇಹನೇ ದೇವರಿಗಿಲ್ಲ. ಸಪ್ತಸ್ಯ ಪ್ರಾಕೃತ ಮೂರ್ತಿ ಮಾಂಸ ವೇದೋಸ್ತಿ ಸಂಭವ ಅವತಾರ ಮಾಡಿದ್ದ. ಅಲ್ಲಿಗೆ ಜಮದಗ್ನಿಗಳ ಆಶ್ರಮಕ್ಕೆ ಬಂದು ಬಂದಷ್ಟು ಅವರು ಭಾರಿ ಉಪಚಾರವನ್ನು ಮಾಡ್ತಾರೆ. ನಾವು ಗಮನಿಸಿರಬೇಕು, ನಮಗೆಲ್ಲ ಒಂದು ಕಲ್ಪನೆ ಏನು ಅಂದರೆ, ನಮಗಿಂತ ದೊಡ್ಡವರು ಬಂದರೆ ಆತಿಥ್ಯ ಮಾಡಬೇಕು ಅಂತ ತಿಳ್ಕೊಂಡಿರೋದು ತಪ್ಪದು. ಯಾರೇ ಅತಿಥಿಗಳು ಬಂದರೂ ಆತಿಥ್ಯ ಮಾಡಬೇಕು, ದೊಡ್ಡವರು ಸಣ್ಣವರು ಅಂತ ಪ್ರಶ್ನೆ ಇಲ್ಲ. ಅವರು ಅತಿಥಿಗಳು ಅಂದರೆ ದೇವರು ಸನ್ನಿಧಾನ ಇಟ್ಟಿರ್ತಾನೆ ಅಂತ. ಅತಿಥಿಗಳು ಅಂದರೆ ಆಯಿತು, ಮೀಟರ್ ರೀಡರ್ ಬಂದಿರ್ತಾನೆ ತಿಳ್ಕೊಬೋಣ. ಮೀಟರ್ ರೀಡರ್ ಎಷ್ಟು ವಯಸ್ಸು ಅಂತ ಕೇಳ್ತೇವೆ. ಒಂದು ವಯಸ್ಸಿಲ್ಲ, ಮೀಟರ್ ರೀಡರ್ನೇ ಅವನು ಅಷ್ಟೇ. ವಾಟರ್ ಮೀಟರ್ ರೀಡರ್ ಅಷ್ಟೇ ಹೊರತು ವಯಸ್ಸಿಲ್ಲ ಈಗ ಆ ಪೋಸ್ಟ್ ಅಂತದ್ದು. ಸೊ ಅತಿಥಿ ಅಂದ ತಕ್ಷಣ ಯಾರೇ ಬಂದಿರಲಿ, ಚಿಕ್ಕವರು ದೊಡ್ಡವರು, ಇವರು ನೋಡಿದರೆ ಬ್ರಾಹ್ಮಣರು, ಆತ ಕ್ಷತ್ರಿಯ, ಕ್ಷತ್ರಿಯರು ಬಂದಿದ್ದರೂ ಕೂಡ ಅತಿಥಿನೇ ಆತ. ಅಲ್ಲಿ ವಿಶೇಷ ದೇವರ ಸನ್ನಿಧಾನ ಇರುತ್ತಂತ, ರಾಜರಾಜೇಶ್ವರ ರೂಪವನ್ನು ಪರಮಾತ್ಮ ನೆಟ್ಟಿರ್ತಾನೆ. ಒಳ್ಳೆ ಸಂಭ್ರಮದಿಂದ ಆತಿಥ್ಯವನ್ನು ಮಾಡಿದ್ರು. ಅವರಿಗೆ ಆಶ್ಚರ್ಯ ಆಗುತ್ತೆ, ಎಂಥ ಆತಿಥ್ಯ ಅಂದರೆ ತಾನು ರಾಜನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತಿಥ್ಯನ ಅವರು ಮಾಡಿದ್ದಾರೆ. ತಾನು ಚಕ್ರವರ್ತಿ, ಮೊದಲು ರಾಜ ಆಮೇಲೆ ಚಕ್ರವರ್ತಿ, ಅಪಾರವಾದಂಥ ಸಿದ್ಧಿ ಪಡೆದು ಯೋಗ ಸಿದ್ಧಿ ಬೇರೆ ಅವನಿಗೆ. ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ನಾನು ಕೂಡ ಇಷ್ಟೆಲ್ಲ ಆತಿಥ್ಯ ಮಾಡೋಕ್ಕಾಗೋದಿಲ್ಲ, ನನಗೊಬ್ಬನಿಗೆ ಎಲ್ಲ ಪರಿವಾರ ಸಮೇತ ಎಲ್ರಿಗೂ ಮಾಡಿಬಿಟ್ಟಿದ್ದಾನೆ, ಹೇಗೆ ಮಾಡಿದಿರಿ ಅಂತ ಕೇಳಿದ. ಆಗ ತೋರಿಸ್ದ ಕಾಮಧೇನು ಇಟ್ಕೊಂಡಿದ್ರು. ಕಾಮಧೇನು ಇದ್ದರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಕಾಮಧೇನು ಇತ್ತು ಆದರೆ ಪ್ರಭಾವ ಅಂತ ಹೇಳಿದ ಕಷ್ಟ ಇತ್ತು. ಏನು ಮಾಡಬೇಕಾಗಿತ್ತು? ಸಂತೋಷ ಪಡಬೇಕಾಗಿತ್ತು, ಆಶ್ಚರ್ಯ ಪಡಬೇಕು. ಬಿಟ್ಟ ಆಸೆ ಪಟ್ಟ, ನಮ್ಮ ಯಾರೋ ಪದಾರ್ಥ ತೋರಿಸ್ತಾರೆ ನಮಗಿದ್ದರೆ ಅಂತ ಯೋಚನೆ ಮಾಡ್ತೀವಿ, ತಪ್ಪದು. ಅಲ್ಲಿದೆ ಇಟ್ಕೊಂಡಿದ್ದಾನೆ ಪುಣ್ಯಾತ್ಮ, ಸಂತೋಷ ಪಡಬೇಕು. ನಮಗಿದ್ದರೆ ಅನ್ನೋ ಭಾವನೆ ಬರಬಾರ್ದು. ಆಯ್ತು ಬರಲಿ, ತಿಳ್ಕೊಬೋಣ. ಸಾಧನೆ ಮಾಡಬೇಕೆ ಹೊರತು ಕಿತ್ಕೊಂಡು ಹೋಗ್ಬಾರ್ದು. ಯಾವನೋ MSc ಮಾಡಿಬಿಟ್ಟಿರ್ತಾನೆ, ತಾವು ರೆಕಾರ್ಡ್ ಕಿತ್ಕೊಂಡು ಹೋಗಿಬಿಟ್ರೆ, ಮಾಸ್ ಕಾರ್ಡ್ ಕಿತ್ಕೊಂಡು ಹೋದರೆ ಇವನೇನು MA ಆಗೋದಿಲ್ಲ. ಅದರಿಂದ ಅವನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾಗುತ್ತೆ ಅಷ್ಟೇ. ನಾವು ಧನ ಕಿತ್ಕೊಂಡವ್ರು ಉಪಯೋಗಿಸ್ಬೋದು, ಕೊನೆ ಪಕ್ಷ ಯಾವುದೇ ಡಿಗ್ರಿ ಕಿತ್ಕೊಂಡು ಉಪಯೋಗಕ್ಕೆ ಬರೋದಿಲ್ಲ. ಯೋಚನೆ ಮಾಡಿದ, ಆದರೆ ಆ ಕಾಲ ಬುದ್ಧಿ ಕೆಟ್ಟಿತ್ತು, ಅದು ಅಸರಾವೇಶ ಅಂದ್ರೆ ಅದೇ. ಯೋಚನೆ ಮಾಡಲಿಕ್ಕೆ ಬರಲಿಲ್ಲ ಅವನು. ಏನು ಮಾಡಿದ? ನನಗೆ ಕೊಡಿ ಅಂತ ಕೇಳಿದ ಕಷ್ಟ. ಅದು ಕೊಡೋದೇನೋವಲ್ಲ, ನಮ್ದಲ್ಲ ಇದು, ಅದು ಹೋಗಬೇಕಾರ್ಯಕ್ಕೋಸ್ಕರ ದೇವತೆಗಳು ಕೊಟ್ಟಿರತಕ್ಕಂಥದ್ದು. ಹಾಗೆ ಇದೊಬ್ಬರಿಗೆ ಕೊಡೋಕ್ಕೆ ಬರೋದಿಲ್ಲ. ಆಫೀಸ್ ಚೀಪನ್ನು ಕೊಟ್ಟರೆ ಕಂಡವ್ರಿಗೆ ಮಾಡಿಬಿಟ್ರೆ ಗತಿ ಏನಾಗುತ್ತೆ? ಇವನು ಮಾಡಲಿಕ್ಕೂ ಬರೋದಿಲ್ಲ, ಕೊಡ್ಲಕ್ಕೂ ಬರೋದಿಲ್ಲ. ಆಫೀಸ್ ಪರಸ್ಪರ ಉಪಯೋಗಿಸ್ಬೇಕಷ್ಟೇ. ಅತಿಥಿ ಸತ್ಕಾರಕ್ಕೆ ಉಪಯೋಗಿಸ್ತೇನೆ, ಬೇರೆದು ಕೊಡ್ಲಕ್ಕೆ ಬರೋದಿಲ್ಲ. ಅದು ಬಿಡಲಿಲ್ಲ ಅವನು, ಬಲಾತ್ಕಾರ ಮಾಡಿ ಎತ್ಕೊಂಡು ಹೊರಟು. ಆ ಧೇನು ಅದರ ಕರು ಎರಡನ್ನೂ ಎತ್ಕೊಂಡು ಹೊರಟು ಅಂದಂತೆ. ಹಾಗೆ ಇವರು ಪ್ರಾರ್ಥನೆ ಮಾಡ್ತಾರೆ, ಮಗನೇ ಸಾಕ್ಷಾತ್ ಭಗವಂತ ಮಗ ಕೇಳಬೇಕಾ? ಆಚಾರ್ಯ ಹೇಳ್ತಾರೆ, ಅದರ ದೇವರನ್ನು ಪರಶುರಾಮದೇವನ ಹೇಗೆ ಕರಿಬೇಕು ಅಂದರೆ, ರಾಮ ಪ್ರಭುದ್ವಹ ಸುರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಇದು ಪರಶುರಾಮದೇವರ ಸ್ತೋತ್ರ. ಇದನ್ನು ಸಾವಿರ ಸ್ತೋತ್ರ ಬರೆದ ಹೋದ್ರೆ ಬಿಟ್ಟುಬಿಡಿ, ಈ ಸ್ತೋತ್ರ ಬಂದರೆ ಸಾಕು. ಆಚಾರ್ಯ ಮಾಡಿದ ಸ್ತೋತ್ರ ಅಂದರೆ ಅದಕ್ಕಿಂತ ದೊಡ್ಡ ಸ್ತೋತ್ರ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ದೇವರ ಸ್ತೋತ್ರ ತನ್ನೇ ತಾನು ಮಾಡಿಕೊಳ್ಳೋದು. ಅದು ಜೀವೋತ್ತವನು ಮಾಡಿದ ಸ್ತೋತ್ರ ಅಂದರೆ ನಿಜವಾಗಲೂ ಅತಿ ಶ್ರೇಷ್ಠವಾದ ಸಿದ್ಧಿ ಕೊಡತಕ್ಕಂಥ ಸ್ತೋತ್ರ. ಅವಿಜಿತ ಕೂನೃಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಇವೆರಡು ನೆನಪಿತ್ತು ಅಂತ ಕೇಳಿದರೆ ಪರಶುರಾಮ ನಿತ್ಯ ಸ್ತೋತ್ರ ಮಾಡೋಕ್ಕೆ ಬೇಕಾಗ್ತದೆ. ಕಷ್ಟ ಪರಶುರಾಮರು ಬಂದೇ ಬಿಟ್ಟರು, ಪ್ರಾರ್ಥನೆ ಮಾಡಿಕೊಂಡು ಹೀಗಾಗಿದೆ ಅಂತ ಹೇಳಿ ಕಷ್ಟ ಹೊರಟರು. ಒಂದು ಪಿತೃದೇವೋಭವ, ತಂದೆಗಾದ ಅವಮಾನ. ಇನ್ನೊಂದು ಗೋಬ್ರಾಹ್ಮಣ ಹಿತಾಯಿತ, ಗೋವಿಗಾದ ಅವಮಾನ. ಎರಡು ನೆನಪಿರಬೇಕು, ಒಂದು ಬ್ರಾಹ್ಮಣನಿಗೆ, ಒಂದು ಗೋವಿಗೆ. ಮಾಡಿದವನು ಯಾರು ಗೊತ್ತಾ? ABCD ಅಲ್ಲ, ಚಕ್ರವರ್ತಿ ಮಾಡಿದ್ದಾನೆ ಇವರು. ಚಕ್ರವರ್ತಿ ಮಾಡಿದ್ದಾನೆ, ತನ್ನದೇ ರೂಪ, ದತ್ತಾತ್ರಿ ರೂಪದ ಶಿಷ್ಯ ಆತ. ದತ್ತಾತ್ರಿ ರೂಪದ ಶಿಷ್ಯ ಪರಶುರಾಮ ರೂಪದ ಅಪ್ಪನೇ ದ್ರೋಹ ಮಾಡಿದ್ದಾನೆ. ಏನು ಮಾಡಬೇಕೀಗ? ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣ ದ್ರೋಹ ಒಂದು ಕಡೆಗೆ, ಗೋ ದ್ರೋಹ ಒಂದು ಕಡೆಗೆ. ಗೋ ಗ್ರಹಣ ಮಾಡಿದಾಗಾಯ್ತಲ್ಲ, ಇದು ದುರ್ಯೋಧನ ಮಾಡ್ತಕ್ಕಂಥ ಕೆಲಸಗಳಿವೆಲ್ಲ. ಯಾರು ಗೋಬ್ರಾಹ್ಮಣನ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೋ, ಒಳ ದುರ್ಯೋಧನ ಅಂದರೆ ಕಲಿ ಸೇರಿಕೊಂಡಿದ್ದಾನೆ ಅಂತ. ಕಲಿ ಆವೇಶ ಬಂದರೆ ಮಾತ್ರ ಆಗೋ ಕೆಲಸ. ಕೃಷ್ಣ ಕೊಡಲಿ ತೊಗೊಂಡು ಹೊರಟೇ ಬಿಟ್ರೆ, ಅವರ ಆಯುಧ ಕೊಡಲಿ, ಧನುರ್ಧರಂ ಏಕವೀರಂ, ಪರಶ್ವರ ಧನುರ್ಧರಂ ಏಕವೀರಂ, ಅಂಗಾರವರ್ಣಂ. ಈ ರಾಮರೂಪ ಕೃಷ್ಣರೂಪಗಳು ನೀಲವರ್ಣ, ಪರಿಸರಾಮರೂಪ ನೀಲವರ್ಣ ಅಲ್ಲ, ಬೆಂಕಿಯ ವರ್ಣ. ಉರಿತಕ್ಕಂಥ ನಿಗಿನಿಗೆ ಕೆಂಡ ಇರುತ್ತಲ್ಲ, ಆ ಕೆಂಡದ ಬಣ್ಣ ಪರಶುರಾಮ ರೂಪ. ಅಂಗಾರವರ್ಣಂ ಅಭಿತೋ ಅಂಡ ಬಹಿಃಪ್ರಭಾವಿಹಿ ವ್ಯಾಪ್ತಂ ಪರಶ್ವತ ಧನುರ್ಧರಂ ಏಕವೀರಂ. ಪರಶ್ವತ ಅಂದರೆ ಕೊಡಲಿ, ಧನುರ್ಧರಂ ಕೊಡಲಿ ಧನುಸ್ಸು ಎಲ್ಲ ಇಟ್ಕೊಂಡು ರಾಮದೇವ್ ಹೊರಟು. ಒಬ್ಬರೇ ಸೈನ್ಯಗಿನ್ನೇ ಇಲ್ಲ, ಒಬ್ಬರೇ. ಅವನೇ ನೋಡಿದ್ರೆ ಅಕ್ಷೋಣಿಗಟ್ಟಲೆ ಸೈನ್ಯ ಬಿಟ್ಟರೆ ಮಕ್ಕಳದೇ ಸೈನ್ಯ, 10,000 ಮಕ್ಕಳು ಇರ್ತಾರೆ ಅವನು. ಅವನಿಗೆ 1,000 ಕೈಗಳು, 10,000 ಮಕ್ಕಳು. ಅವಾಗ ಒಂದು ಸೈರ ಬಂತು, ಅಷ್ಟು ಮಕ್ಕಳನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದ ಅಂದರೆ ಕೈ ಅಷ್ಟೇ ಇದ್ವಲ್ಲ, ಅವ್ರು ಸರಿ ಮ್ಯಾನೇಜ್ ಮಾಡೋಕ್ಕಾಗಿತ್ತು ಪಾಪ ಆತನಿಗೆ. ಯುದ್ಧ ಶುರುವಾಯ್ತಂತೆ, ಅವ್ನು ಬರ್ತಾನೆ, 500 ಕೈಲಿ ಬಿಲ್ ಹಿಡಿದಂತೆ, 500 ಕೈಲಿ ಬಾಣ ತೆಗೆದಿದ್ದಂತೆ. ಒಂದು ಸತಿ 4-6 ಅಲ್ಲ ಆತನದು, 500 ಬಾಣ ಹೊಡಿತಿದ್ದ ನೆನಪಿಟ್ಬಿಡಿ. ಅದರಿಂದ ಅವನ ಅಹಂಕಾರ ಬರಲಕ್ಕೆ ಕಾರಣ ಆಗಿ 500 ಬಾಣ ಒತ್ತಿಗೆ ಹೊಡಿತಾ ಇದ್ದ, ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಅರೆ ಸಾಕ್ಷಾತ್ ಪರಿಸರದ ನಡೆಯುತ್ತಾ, ಪರಶುರಾಮದೇವ್ ಬರೀ ಕೊಡಲಿಯಿಂದ ಕಡದಾಗ್ತಾರೆ ಎಲ್ಲವನ್ನು ಕೊಡ. ಎಲ್ಲ ಬಾಣಗಳನ್ನು ನಾಶ ಮಾಡಿ ಅವ ಎಲ್ಲ ಸೈನ್ಯವನ್ನು ಕೊಂದು ಆಮೇಲೆ ಅವನ ಕೈಗಳನ್ನು ಕತ್ತರಿಸ್ತಾ ಹೋಗ್ತಾನೆ. ಬಲಗಡೆಯ 1,000 ಕೈಗಳು ಹೋಯಿತು, ಎಡಗಡೆಯ 500 ಹೋಯಿತು, ಬಲಗಡೆ 500 ಹೋಯಿತು, 1,000 ಕತ್ತರಿಸಿ ಹಾಕಿತು. ಪರಮಾತ್ಮ ತೋರಿಸ್ತಾನೆ, ಕೆಟ್ಟ ಕೆಲಸ ಮಾಡಿದ್ರೆ ಕೈ ಕಡಿತೇನೆ ಅಂತ ಅರ್ಥ. ನೆನಪಿರಬೇಕು, ಯಾರು ಮಾಡಬಾರದ ಕೆಲಸವನ್ನು ಮಾಡ್ತಾರೋ ಅವ್ರ ಕೈ ಹೋಗಿಬಿಡುತ್ತೆ. ಸಾಲಿಗ್ರಾಮ್ ಹೇಳಿರಿ ಅಂತ ಕೈ ಕೊಟ್ಟರೆ ಅವನು ಸಿಗರೇಟ್ ಕೊಡ್ತಾನೆ, ಏನು ಮಾಡಬೇಕು? ಬಾಟ್ಲ ಸಿಗರೇಟ್ ಎಷ್ಟು ಸಿಟ್ಟು ಬರ್ಬೋದು ಅದರಿಂದ. ಈ ಜನರ ಕೈಯಾರ ಕೊಟ್ಟ ಮುಂಜಾನೆ ಕೈ ಕೂಡ ಸಿಗೋದಿಲ್ಲ, ಎಷ್ಟೋ ಜನ ಕೈ ಇಟ್ಟದ ಹುಡ್ತಾರಲ್ಲ, ಯಾವ ಜನದಲ್ಲಿ ಏನು ಮಾಡಬಾರ್ದು ಮಾಡಿದ್ದಾನೋ ಅಂತ ಅರ್ಥ. ಸದುಪಯೋಗ ಮಾಡ್ಕೋ, ದುರುಪಯೋಗ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅದರ ಪ್ರಭಾವ ಏನಾಯಿತು ಆಚಾರ್ಯ ಹೇಳ್ತಾರೆ, ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾ ಸವಾಹ. ಇದು ಕಾವ್ಯದ ಸಾಲಿಗ್ರಾಮ ಮುಟ್ಟಿದ ಕೈ ಅಂತ ಅಷ್ಟು ಕೊಂಡಾಡ್ತಾರೆ ಆಚಾರ್ಯ. ಬರೀತಾರೆ ಯಾವರ ಕೈ ದೇವ್ರ ಪೂಜೆ ಮಾಡೋದಿಲ್ಲ, ಸಾಲಿಗ್ರಾಮ ಹೇಳಿದಲ್ಲ ಅವ್ರ ಕೈಗಳು ಕೈಗಳಲ್ಲ, ಶವವು ಕರವು, ಅವು ಹೆಣದ ಕೈಗಳು ಅಂತ ಕರೀತಾರೆ. ನೆನಪಿರಿ, ಶವದ ಕೈಗಳು ನಮ್ಗೆ ಅದು ಮುಟ್ಟಿದ್ರೆ ಮೈಲಿಗೆ ಅಡ್ಡಾಡ್ಡ ಏನು ಕೆಲಸನೇ ಮಾಡೋದಿಲ್ಲ ಅಂತ ಇದ್ದಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಅಷ್ಟು ಕೈಗಳು ಹೋದ. ಗೋವುಗಳನ್ನು ಅಟ್ಯಾಕ್ ಮಾಡಿದವರಿಗೆ ಅಷ್ಟು ಶಿಕ್ಷೆ ಕೊಡ್ತಾರೆ, ಕೊನೆಗೆ ತಲೆನೋ ಕತ್ತರಿಸಿಬಿಡ್ತಾರೆ. ಅಲ್ಲಿ ಕರ್ತವ್ಯರಾಜ ಸಂಹಾರ ಆಗೋಯ್ತು. ಇಂದ್ರೆ ಒಂದು ಗೋವಿನಿಂದ ಸತ್ತವನು ಕರ್ತವ್ಯರಾಜ, ಇದನ್ನು ಕೇಳಿದ ಮೇಲೆ ಗೋವುಗಳಲ್ಲಿ ಎಷ್ಟು ಭಕ್ತಿ ಬರಬೇಕು ಅಂತ ಗೊತ್ತಾಗ್ತದೆ. ಕೃಷ್ಣರೂಪದಿಂದ 1,000 ಗೋವುಗಳನ್ನು, ಲಕ್ಷಾಂತರ ಕೋಟ್ಯಂತರ ಗೋವುಗಳನ್ನು ರಕ್ಷಣೆ ಮಾಡಿದ ಕಥೆ ನಮಗೆ ಗೊತ್ತು. ಇಲ್ಲಿ ಒಂದು ಗೋವನ್ನು ಅಪಹರಣ ಮಾಡಿದವನನ್ನು ಕೊಂದ ಕಥೆ ಇದೆ. ಅದಕ್ಕೆ ಗೋಬ್ರಾಹ್ಮಣ ಹಿತಾಯಚ ಅಂತ ದೇವರಿಗೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇಷ್ಟು ಮಾಡಿ ಆ ಕಾಮಧೇನು ಅದರ ಕರು ಎರಡನ್ನು ತಗೊಂಡು ಪರಮಾತ್ಮ ಮತ್ತೆ ವಾಪಸ್ ಹೋಗಿ ಅವರಿಗೆ ಕೊಟ್ಬಿಟ್ಟಂತೆ ವಾಪಸ್. ಇಲ್ಲಿ ಗೋಮೋಚನವನ್ನು ಮಾಡಿದ ಇದೇ ಕೆಲಸವನ್ನು ಪಾಂಡವರು ಗೋಮೋಚನವನ್ನು ಮಾಡ್ತಾರೆ. ಗೋಮೋಚನ ಮಾಡಿದವರೆಲ್ಲ ಪ್ರಾತಃ ಸ್ಮರಣೀಯರು, ಸರ್ವದಾ ಸ್ಮರಣೀಯರು. ಗೋಗ್ರಹಣ ಮಾಡಿದವರ ನಾಶ ಹೊಂದಿ ಬಿಡ್ತಾರೆ. ಮತ್ತು ಗೋಗ್ರಹಣ ಬಂಧಕ, ಗೋಮೋಚನ ತಾರಕ. ಅರ್ಥ ಮಾಡಿಕೊಂಡ್ರೆ ಗೋಗ್ರಹಣ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳುತ್ತಾರೆ. ಗೋವುಗಳು ಅಂದರೆ ಶಾಸ್ತ್ರ, ಗ್ರಹಣ ಅಂತ ಹೇಳಿದರೆ ಅದಕ್ಕೆ ಅಪಚಾರವನ್ನು ಮಾಡೋದು ಗೋಗ್ರಹಣ. ಗೋಮೋಚನ ಅಂದರೆ ಏನು? ಒಳ್ಳೆಯ ಶಾಸ್ತ್ರಗಳು ಯಾರು ಖಂಡನೆ ಬರೆದಿರ್ತಾರಲ್ಲ ಅದನ್ನು ತೆಗೆದು ಮತ್ತೆ ಮಂಡನೆ ಬರೆದ್ರೆ ಅದು ಗೋಮೋಚನ. ಒಳ್ಳೆಯ ಶಾಸ್ತ್ರಗಳಿಗೆ ಖಂಡನೆ ವಿನಾಕಾರಣ ಖಂಡನೆ ಬರೀತಾರೆ, ಅದಕ್ಕೆ ಸರಿಯಾದ ಉತ್ತರ ಕೊಟ್ಬಿಟ್ಟು ಮತ್ತೆ ಸ್ಥಾಪನೆ ಮಾಡಿಬಿಟ್ರೆ ಗೋಮೋಚನ ಅದು ಕೆಲಸ ಆಯಿತು. ಇದೆಲ್ಲ ಮಧ್ವವಿಜಯದೊಳಗೆ ಆಚಾರ ಅವತಾರ ಮಾಡಿದ್ದೇ ಗೋಮೋಚನಕ್ಕೋಸ್ಕರ ಅಂತೇಳಿ. ಭೀಮಸೇನಾಗಿ ಏನಲ್ಲಿ ಮಾಡಿದ್ರಲ್ಲ, ಇಲ್ಲಿ ಮಧ್ವಾಚಾರ ಮಾಡೋಕ್ಕೆ ಬಂದಿದ್ದ. ಅಲ್ಲಿ ಗೋವುಗಳ ಗ್ರಹಣ, ಇಲ್ಲಿ ಶಾಸ್ತ್ರ ಗೋವುಗಳ ಗ್ರಹಣವಾಗಿತ್ತು. 21 ಗುಭಾಷ್ಯಗಳಿಂದ ಶಾಸ್ತ್ರ ಗೋವುಗಳೆಲ್ಲ ಇದಾಗಿದೆ. ಅದಕ್ಕೋಸ್ಕರ ಆಚಾರ ಅವತಾರವನ್ನು ನೋಡಿ ಎಲ್ಲವನ್ನೂ ಸರಿ ಮಾಡ್ತಾರೆ. ನೆನಪಿಟ್ಟುಕೊಂಡ್ರೆ ಈ ಕಥೆ ಕೇಳಿದ ಮೇಲೆ ಎಂದು ಗೋವುಗಳಿಗೆ ಅಪಚಾರವಾಗದಂತೆ ಬದುಕಬೇಕು ಕಷ್ಟ. ಇನ್ನೊಬ್ಬರು ಅಪಚಾರ ಮಾಡಿದರೆ ಬಿಡಿಸ್ಬೇಕು. ಎಷ್ಟು ಮಟ್ಟಿಗೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ, ಯಾರೋ ಗೋವುಗಳನ್ನು ಹೊಡಿತಾ ಇರ್ತಾರೆ ಅಂತ ತಿಳ್ಕೊಂಬಿಡಿ. ಅವ್ರು ಹೊಡೆಯೋ ಕಾಲ ಮುಗಿತು, ಕೊಲ್ತಿರ್ತಾರೆ ಮನುಷ್ಯ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಯಾರು ನೋಡಿರ್ತೀರ ಲಾರಿ ಒಳಗೆ ಹಾಕ್ಕೊಂಡು ನೋಡೋದನ್ನ, 100 ಗೋವುಗಳನ್ನು ಲಾರಿ ನಿಲ್ಲಿಸಿಬಿಟ್ಟಿರ್ತಾರೆ. ಅವ್ರು ಹೇಗೆ ನಿಲ್ಲಿಸಿರ್ತಾರೆ ಗೊತ್ತಾ ನಿಮಗೆ? ಮೂಗುದಾರ ಹಾಕಿರ್ತಾರೆ. ಹೇಗೆ ಗೊತ್ತಾ? ಎಲ್ಲದಕ್ಕೂ ಸೇರಿ ಒಂದೇ ಮೂಗುದಾರ ಈ ತಗೊಂಬಂದಿರ್ತಾರ ಗೊತ್ತಾ? ರಕ್ತ ಸುರಿತಿರುತ್ತೆ ಹಾಗೇನೆ ಗೊತ್ತಾಯ್ತಾ? ಅವ್ನು ಮತ್ತೆ ಹೊಡೆಯೋದು ಅಲ್ಲಿ ಬಿದ್ದು ಒಂದು ಬಿದ್ದರೆ ಅಟ್ಟಿಗೆ ಬಿಡಬೇಕೆಲ್ಲ ಕೂಡ ಮೂಗುದಾರ ಹಾಕಿಬಿಟ್ಟಿರ್ತಾರೆ. ನೋವು ಚಿತ್ರಹಿಂಸೆ ಮಾಡಿ ಕೊಲ್ತಾರೆ. ಇದು ನೋಡಿ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ? ಸುಮ್ಮನೆ ಹೋಗ್ತಿರ್ತಾನೆ ಆ ಪಾಡಿಗೆ. ಹೇಳ್ತಾರೆ ಗೋವುಗಳನ್ನು ನೋಡಿದರೆ, ಅಂಥ ಹಿಂಸೆ ನೋಡಿದರೆ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ನಮ್ಗೆ ಕೈಲಾಗಲ್ಲ, ಏನು ಮಾಡ್ತೀರಾಗ? ಪರವಾಗಿಲ್ಲ, ಶತ್ರು ಪರವಾಗಿಲ್ಲ, ಬಿಡಬೇಡಿ ಅಂತ ಹೇಳ್ತಾರೆ. ಗೋವುಗಳಿಗೋಸ್ಕರ ಬ್ರಾಹ್ಮಣಿಗೆ ಪ್ರಾಣ ಕೊಟ್ಟರೆ ಆ ಜೀವನ ಪರಮ ಸಾರ್ಥಕವಾಗಿ, ಯುದ್ಧದಲ್ಲಿ ಸತ್ತರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ. ಕೈಲಾಗೋದಿಲ್ಲ ಅಂತಲ್ಲ, ಆದಷ್ಟು ಮಾಡಿ ಸುಮ್ಮನೆ ಇರಬೇಡಿ ಅಂತ ಹೇಳ್ತಾರೆ. ಇನ್ನೊಬ್ರಿಗೆ ಕರೆಸ್ಬೋದು ಕೊನೆ ಪಟ್ಟು, ಸುಮ್ಮನೆ ಹೋಗಿಬಿಟ್ರೆ ಏನಾಗ, ಎಲ್ಲರೂ ಹೋಗೋರೇ ಆಗಿಬಿಟ್ರೆ ಉಳಿಸೋರೆ ಯಾರು? ಆ ದೃಷ್ಟಿಯಲ್ಲಿ ಗೋಬ್ರಾಹ್ಮಣಾರ್ಥೆ ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ ಮಹಾಭಾರತದ ವಾಕ್ಯ. ಬ್ರಾಹ್ಮಣ ಅಷ್ಟೇ, ಯತಿಗಳು ಯುದ್ಧ ಮಾಡಬೇಕಾಗುತ್ತೆ. ಇನ್ನೂ ಆಶ್ಚರ್ಯ, ಯತಿಗಳು ಯುದ್ಧ ಮಾಡೋಕ್ಕೆ ಹೋಗಬಾರದು. ಆದರೆ ಗೋವುಗಳನ್ನು ಬ್ರಾಹ್ಮಣ ರಕ್ಷಣೆ ಮಾಡೋದಕ್ಕೋಸ್ಕರ ಯತಿಗಳು ಯುದ್ಧ ಮಾಡಬೇಕು, ಎಕ್ಸೆಪ್ಷನ್ ಇಲ್ಲ. ಅದಕ್ಕೇನೆ ವಿರಾಟ ಪರ್ವದಲ್ಲಿ ಧರ್ಮರಾಜ ಯತಿ ರೂಪದಲ್ಲಿ ಇರ್ತಾನೆ, ಕಂಕ ಯತಿ. ಆತ್ಮ ದರ್ಶನ ಗೋಗ್ರಹಣವಾದ ಬಿಡಿಸಲಿಕ್ಕೆ ಎದ್ದು ಹೋಗ್ತಾರೆ. ಅಂದರೆ ಗೋಮೋಚನಕ್ಕೆ ಎಂದೂ ಕೂಡ ಯಾವುದು ಕೌಂಟ್ ಆಗೋದಿಲ್ಲ, ಕಷ್ಟ ಬಿಡಿಸಿಬಿಡಿ ಅಂತ ಹೇಳಿ. ಇದು ಮುಖ್ಯ. ಆ ದೃಷ್ಟಿಯಲ್ಲಿ ಅದು ಗೋಚರ ಮಾಡಿ ತೋರಿಸ್ತಾರೆ. ಅಲ್ಲಿಗೆ ಜಮದಗ್ನಿ ಏನು ಮಾಡಿದ್ರೆ ಅಂತ ಗೊತ್ತಾ, ಎಲ್ಲ ಕೇಳ್ತಾರೆ. ಕೇಳಿ ಒಂದು ಮಾತು ಅಂದ್ರಂತೆ, ಚೇಚೆ ಭಾರಿ ಅನ್ಯಾಯ ಆಯಿತು, ಕಾರ್ತಿವ್ರೆ ಅದನ್ನು ಕೊಲ್ಲಬಾರದಾಗಿತ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಮೂರ್ಧಾಭಿಷಿಕ್ತನಾದ ರಾಜವ ಅಲ್ಲೊಂದು ಮಾತು ಹೇಳ್ತಾರೆ, ಒಬ್ಬ ಚಕ್ರವರ್ತಿ ಆದವನನ್ನು ಕೊಂದರೆ ಬ್ರಹ್ಮಹತ್ಯೆಗಿಂತ ಹೆಚ್ಚು ದೋಷ ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಹತ್ಯೆ ಮಾಡಿದಕ್ಕೆ ಹೆಚ್ಚು ದೋಷ ಬರುತ್ತೆ. ಇನ್ನು ಆಚಾರ್ಯ ಬೃಹತ್ ಭಾಷೆಗೆ ಸೂಕ್ಷ್ಮ ವಿಚಾರ ಮಾಡಿದ್ದಾರೆ ಬೃಹದಾಂಡಕ ಭಾಷೆದೊಳಗೆ. ಯಾವೇ ಒಬ್ಬ ಕ್ಷತ್ರಿಯ ರಾಜ ಬ್ರಾಹ್ಮಣ ಬಂದರೆ ಎದ್ದು ನಿಂತು ಗೌರವಿಸ್ಬೇಕಂತ, ಇಷ್ಟರ ಮಟ್ಟಿಗೆ ಬ್ರಾಹ್ಮಣನ ವರ್ಚಸ್ಸು. ಆದರೆ ಒಬ್ಬ ರಾಜ ರಾಜಸೂಯಾಗವನ್ನು ಮಾಡಿ ಛತ್ರವರ್ತಿ ಆಗಿಬಿಟ್ಟಿದ್ರೆ, ಕ್ಷತ್ರಿಯನಾಗಿ ಚಕ್ರವರ್ತಿ ಆಗಿಬಿಟ್ಟಿದ್ರೆ ಅವನು ಮಾತ್ರ ಬ್ರಾಹ್ಮಣ ಬಂದರೆ ಹೇಳಬಾರ್ದಂತ, ಸಿಂಹಾಸನದಿಂದ ಹೇಳಬಾರ್ದು, ಆ ಸಿದ್ಧಿ ಬಂದಿರುತ್ತ. ಅಷ್ಟೇ ಅಲ್ಲ, ಮೇಲು ಕೊಡ್ಬೋದು ಅಂತ, ಈ ಬ್ರಾಹ್ಮಣ ಕೆಳಗೆ ಕೊಡ್ಬೋದು, ಆತ ಮೇಲು ಕೊಡ್ಬೋದು, ಇಷ್ಟು ಸಿದ್ಧಿ ಬಂದಿರುತ್ತೆ. ಚಕ್ರವರ್ತಿ ಮಾತ್ರ ಅದು ಯಾರೋ ಚಕ್ರವರ್ತಿಗಳಿಗೆಲ್ಲ, ಮತ್ತೆ ರಾಜಸೂಯಾಗ ಮಾಡಿರಬೇಕು. ರಾಜಸೂಯಾಗ ಮಾಡೋ ಚಕ್ರವರ್ತಿಗೆ ಅಷ್ಟು ಶಕ್ತಿ ಇದೆಯಾ. ಅದು ಮೂರ್ತಾಭಿಷಿಕ್ತ ರಾಜನ ಕೊಂದರೆ ಬ್ರಹ್ಮಹತ್ಯೆಗಿಂತ ಹೆಚ್ಚು ಪಾಪ ಬರುತ್ತೆ. ನೀನು ಅದನ್ನು ಕೊಂದುಬಿಟ್ಟಿದ್ದೀಯ, ಅದರಿಂದ ಪಾಪ ಬಂತು ಅಂತ ಹೇಳ್ತಾರೆ ಋಷಿರಾಮದೇವರಿಗೆ. ಪಾಪ ಬಂತು ಮೊದಲನೇದು, ಪರಿಹಾರ ಆಗಬೇಕು ಅದಕ್ಕೆ. ಅದಕ್ಕೆ ತೀರ್ಥಯಾತ್ರೆ ಮಾಡೋ ಒಂದು ವರ್ಷ ಅಂತ ಹೇಳಿದ್ರೆ ಪರಿಸರದ ಹೊರಟುಬಿಟ್ಟಿರುತ್ತೆ. ಈ ಕಷ್ಟ ಕಥೆ ಕೇಳಿಬಿಟ್ರೆ ಪರಿಸರವಾದ ಕಥೆಗೆ ಏನು ಮಾಡಿದಾಗ ಪಾಪ ಕಟ್ಟೆಯವ್ರ ಕಥೆ ಆಯಿತು. ಅದಕ್ಕೆ ಹೇಳ್ತಾರೆ, ಇದೆಲ್ಲ ಯಾತಕ್ಕೆ ಮಾಡಿದ್ರು, ಜಮದಗ್ನಿಗಳದೇ ತಪ್ಪೇ ಹೊರತು ಭಗವಂತನ ತಪ್ಪಲ್ಲ. ದೇವರಿಗೆ ಎಂದೂ ಕೂಡ ಪಾಪದ ಹೆಸರೇ ಇಲ್ಲ, ನಿರ್ದೋಷ. ನಾರಾಯಣಂ ಗುಣೈಸ್ತರವೇ ಹೃದೀರ್ಣಂ ದೋಷ ವರ್ಜಿತ, ಮಾಡಿರೋದು ಪರಮ ಪುಣ್ಯಕರವಾದ ಕೆಲಸ, ಸ್ವಭಾವತ ನಿರ್ದೋಷ, ಆದರೆ ಪಾಪದ ಹೆಸರೇ ಇಲ್ಲ. ಜಮದಗ್ನಿಗಳು ತಪ್ಪೇ ಹೊರತರು. ದಶರಥ ರಾಜ ಏನು ಮಾಡ್ತಾನೆ, ವಿಶ್ವಾಮಿತ್ರರು ಬಂದಿರ್ತಾರೆ, ದಶರಥ ರಾಮನ ಕಳಿಸ್ಕೊಡು ಯಜ್ಞರಕ್ಷಣೆಗೆ ಅಂತ ಕೇಳಿದರೆ ಪಾಪ ರಾಮನ ಕೈಯಲ್ಲಿ ಏನಾಗುತ್ತೆ, ನಾನು ಬರ್ತೇನೆ ಅಂತ ಹೇಳ್ತಾನೆ. ನೀನು ಬಿಟ್ಕೊಡಿ, ದಶರಥ ರಾಮಾಯಣದಲ್ಲಿ ಬರುತ್ತೆ, ನಾನು ಬರ್ತೇನೆ ಅಂದರೆ ಏನಾರ ಹೇಳ್ತಾ ಇದ್ದೀಗ, ರಾಮ ಅಂತ ಗೊತ್ತಿಲ್ಲ, ನಾನೇ ಭಾರಿ ಸಮರ್ಥ ಅಂತ ತಿಳ್ಕೊಂಡಾಗಾಗಿ. ಅದೇ ರೀತಿ ಜಮದಗ್ನಿ ಮಾಡಿ ತಪ್ಪದು, ಅದು ಸರಿಯಲ್ಲ. ಆದರೆ ಪರಮಾತ್ಮ ಏನು ಮಾಡಿದಂತೆ, ಆಗಲೇಪ್ಪ ಅಂತ ಹೊರಟುಬಿಟ್ಟಿರುತ್ತೆ. ಅದಕ್ಕೆ ಪಿತೃದೇವೋಭವ ಧರ್ಮವನ್ನು ತೋರಿಸ್ತಾರೆ. ರಾಮದೇವರು ರಾಜ್ಯ ಬಿಟ್ಟು ವನವಾಸಕ್ಕೆ ಹೋಗಬೇಕಾಗಿರಲಿಲ್ಲ, ಲೋಕಕ್ಕೆ ಪಿತೃದೇವೋಭವ ಅಂತ ತೋರಿಸೋದಕ್ಕೋಸ್ಕರ ವನವಾಸಕ್ಕೆ ಹೋದರು. ಇಲ್ಲೂ ತೀರ್ಥಯಾತ್ರೆಗೆ ಹೋಗಬೇಕಾಗಿರಲಿಲ್ಲ, ಯಾತಕ್ಕೆ ತೋರಿಸಿದರು ಅಂದರೆ ಎರಡು ಕಾರಣ. ಒಂದು ಕಾರಣ, ದೊಡ್ಡವರು ನಾವು ತಪ್ಪಿಲ್ಲದೆ ಹೋದರೂ ತಪ್ಪು ಅಂತ ಹೇಳಿದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಬಿಡಿ, ಏನೋ ದೋಷ ಇಲ್ಲ ಅಂತ ಹೇಳ್ತಾರೆ. ಇದು ದೋಷ ಇಲ್ಲದೆ ಹೋದರೂ ಅಕ್ಸೆಪ್ಟ್ ಮಾಡಿ ಅಂತ ತೋರಿಸ್ತಾರೆ. ರಾಮದೇವರು ದೋಷ ಇಲ್ಲ ಪರಶುರಾಮದೇವರಿಗೆ, ಅದನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದ ದೊಡ್ಡವರ ಮಾತುಗಳಲ್ಲಿ ಇವತ್ತು ನಾವು ತಪ್ಪು ಮಾಡೋದಿಲ್ಲ, ಟ್ರಾನ್ಸ್ಫರ್ ಮಾಡಿಕೊಡೋದು ಮಾಡಿರ್ತಾರೆ, ತಪ್ಪು ಹೋಗ್ತಾರೆ, ದೋಷ ಅವ್ನು ಕೆಲಸ ಕಳ್ಕೊಂಡ್ಬಿಡ್ತಾರೆ ಅಷ್ಟೇ. ಬೈಕತ್ತೆ ನಾವು ಬೇರೆ ದಾರಿ ಇಲ್ಲ, ಕೆಲವು ಸರ್ತಿ ಅಂತ ಕೆಲವು ನಿಯಮ ಇರುತ್ತೆ, ಎರಡು ವರ್ಷ ಟ್ರಾನ್ಸ್ಫರ್ ಮಾಡಬಾರ್ದು, ಕೆಲವು ನಿಯಮ ಇರುತ್ತೆ. 6 ತಿಂಗಳಿಗೆ ಮಾಡಿರ್ತಾರೆ ನಾವು, ಹಾಗೇನೆ ಎಷ್ಟು ರೂಲ್ಸೋದು, ಕ್ವಶನ್ ಮಾಡಾಗಿಲ್ಲ ಅವನು. ಸೊ ಹೋಗ್ಬೇಕು, ತಪ್ಪಿಗೆ ಹೋಗ್ಬೇಕಷ್ಟು, ಬೇರೆ ದಾರಿ ಇಲ್ಲ. ಲೋಕದಲ್ಲಿ ಕಾಣ್ತೇವೆ ನಾವು ಇದನ್ನು, ಆದರೆ ಮನೆಯಲ್ಲಿ ಮಾತ್ರ ವಿರುದ್ಧ ಮಾಡ್ಕೊಂಡ್ಬಿಡ್ತಾರೆ, ಹಾಗೆ ಮಾಡಬಾರ್ದು. ಸರಿಯೋ ತಪ್ಪು ಹೇಳಿದ್ರೆ ನಡೆಸಲೇಬೇಕದು, ರಾಮದೇವ ರೂಪದಿಂದ ನಡೆಸಿ ತೋರಿಸಿದ್ರು, ಇಲ್ಲೂ ನಡೆಸಿ ತೋರಿಸಿದ್ರು, ತಪ್ಪಿಲ್ಲದನ್ನು ಕೂಡ ತೋರಿಸಿದ್ರು. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಲೋಕಕ್ಕೆ ಶಿಕ್ಷಣ. ಪರಶುರಾಮದೇವರಿಗೆ ದೋಷ ಬರಲಿಲ್ಲ, ಉಳಿದವರಿಗೆ ದೋಷ ಬಂದೇ ಬರುತ್ತೆ ಅಂತ ಅರ್ಥ. ಅದು ಪರಶುರಾಮದೇವರಿಗೆ ಬರಲಿಲ್ಲವೇ ಹೊರತು ಉಳಿದವರಿಗೆ ಬರುತ್ತೆ, ಅವರು ಕಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಅರ್ಥ. ಅದು ಇನ್ನೊಂದು ಅರ್ಥ, ಯಾವಾಗಲೂ ಕೂಡ ಇಂಥ ಮಾಡಬಾರದ ಪಾಪವನ್ನು ಮಾಡಿದರೆ ತೀರ್ಥಯಾತ್ರೆ ಅದಕ್ಕೊಂದು ಪರಿಹಾರ ಅಂತ ಇನ್ನೊಂದು ಕಾರಣ. ತೀರ್ಥಯಾತ್ರೆ ಅನೇಕ ಪರ್ಪಸ್ಗಳಲ್ಲಿ ಇಂಥ ಮಹತ್ತರವಾದ ಪಾಪಗಳನ್ನು ಕಳ್ಕೊಳ್ಳೋ ಉದ್ದೇಶ ಕೂಡ ಸೇರಿರುತ್ತೆ, ತೋರಿಸಕ್ಕೆ ಮಾಡಿದರೆ ಹೊರತು ಪರಶುರಾಮದೇವರಿಗೆ ಮಾತ್ರ ಎಂದೂ ಪಾಪ ಇಲ್ಲ. ಯಾಕೆ, ಪುಣ್ಯ ಪಾಪಾದಿ ನಿರ್ಮಾತು ಕುತಃ ಪಾಪಾದಿ ಸಂಗತಿ ಆಚಾರ ತಾತ್ಪರ್ಯ. ಪುಣ್ಯ ಪಾಪ ಅಂತ ಹೆಸರು ಬರೋದೇ ದೇವರು ಮಾಡಿದ್ದಕ್ಕೆ, ಅವನಿಗೆ ಪುಣ್ಯ ಪಾಪನ ಅದು ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಪ್ರಪೋರ್ಟರ್ ಲೀವ್ ಹಾಕಿದ್ದಾನೆ, ಏನಾಗ್ತದೆ ಅದಕ್ಕೆ ಪ್ರಪೋರ್ಟರ್ ಸಿಎಲ್ ಅಪ್ಲೈ ಮಾಡಿದ್ದಾರೆ ಅಂತ ಕೇಳಿದರೆ ಕಂಪ್ನಿನ ಅವನು, ಅವನೇ ಸಿಎಲ್ ಅಪ್ಲೈ ಮಾಡ್ತಾನೆ ಮತ್ತೆ, ಅದು ಉಳಿದವ್ರು ಮಾಡಬೇಕು, ಅವನ್ಯಾಕೆ ಮಾಡ್ತಾನೆ ಓನರು. ಭಗವಂತ ಜಗತ್ ಜನ್ಮಾದಿ ಕಾರಣ, ಓಂ ಜನ್ಮಾದೇಶೇ ಯತಃವು ಲೋಕಕ್ಕೆ ತೋರಿಸಿಕೊಡ್ತಾನೆ. ಈ ಮೂಲಕ ಕ್ಷತ್ರಿಯರು ರಾಜರುಗಳು ಅಕಸ್ಮಾತ್ ತಪ್ಪಾಡಿದರೂ ಕೂಡ ಅವರ ಸಂಹಾರ ಅನ್ನೋದು ಸಾಮಾನ್ಯನು ಮಾಡೋಕ್ಕೆ ಬರೋದಿಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರಬೇಕು, ಇಲ್ಲದ ಹೊರ ತಪ್ಪಾಗುತ್ತೆ. ಅದು ಅದನ್ನು ಅರ್ಥ ಮಾಡಿಕೊಂಡ್ರೆ ಇದು ಲೋಕ ಶಿಕ್ಷಣಕ್ಕೋಸ್ಕರ ಮಾಡಿದ್ದೆ ಅವರದು. ಬರೀ ಸುಮ್ಮನೆ ಭಾಗವತ ಓದಿದಾಗ ನಮಗೆ ಅಪಾರ್ಥ ಆಗೋ ಸಂಭವ ಇದೆ. ಆಚಾರ ತಾತ್ಪರ್ಯವನ್ನು ಬರೆದು ಪಡೆಯಿರೋ ಅರ್ಥ ಇದು, ಹಾಗೆಲ್ಲ ತಿಳ್ಕೊಡ್ಬೇಕು ನಿರ್ಣಯವನ್ನು. ಅಲ್ಲಿಗೆ ಮುಗಿತು. ಮುಂದಿನ ದೊಡ್ಡ ಘಟ್ಟ ಪ್ರಾರಂಭವಾಗುತ್ತೆ. ಒಂದು ವರ್ಷ ತೀರ್ಥಯಾತ್ರೆ ಮಾಡ್ಕೊಂಡು ಬಂದುಬಿಟ್ರು. ಒಂದು ದಿವಸ ಇವರು ಹೋಮಾದಿಗಳನ್ನು ಮಾಡ್ತಾ ಕೂತಿದ್ದಾರೆ ಯಮದಗ್ನಿಗಳು. ಹೆಂಡತಿ ರೇಣುಕಾದೇವಿ, ಅದು ಗಂಗಾ ಹತ್ತಿರದಲ್ಲಿ ಅವ್ರ ಆಶ್ರಮ ಇರ್ತದೆ, ಗಂಗಾ ಹತ್ತಿರ ಸ್ವಲ್ಪ ದೂರದಲ್ಲಿ ಆಶ್ರಮ ಇತ್ತು. ಗಂಗಾ ನದಿಯಿಂದ ನೀರು ತರಲಿಕ್ಕೆ ಅಂತ ಹೋಗಿದ್ರು, ಗಂಗಾ ನದಿ ನೀರು ತರಲಿಕ್ಕೆ ಅಂತ ಹೊರಟಿದ್ರು. ಆ ಗಂಗಾ ನದಿಯಲ್ಲಿ ಒಬ್ಬ ಚಿತ್ರರಥ ಅಂತ ಗಂಧರ್ವ ತನ್ನ ಪತ್ನಿಯರ ಸಮೇತವಾಗಿ ಜಲಕ್ರೀಡೆಗೆ ಅಂತ ಬಂದಿದ್ದವ. ಜಲಕ್ರೀಡೆಯನ್ನು ಮಾಡ್ಕೊಂಡಿದ್ದ, ಇವಳು ನೀರು ತುಂಬಿಕೊಂಡು ಹೊರಟಿದ್ರು. ಆ ದೃಶ್ಯವನ್ನು ಕಂಡು ಒಂದು ಕ್ಷಣಕಾಲ ಏನಾಯ್ತು ಅವನ ಮನಸ್ಸಿಗೆ, ಪಾಪ ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿ ಅವನ ವೈಭವ, ಧ್ರುವರಾಜ ರಾಜಕುಮಾರನಾಗಿ ಒಬ್ಬ ಬ್ರಾಹ್ಮಣ ಪುತ್ರನಾಗಿದ್ದಾಗ ರಾಜಕುಮಾರ ನೋಡಿದ ತಕ್ಷಣ ಎಷ್ಟು ವೈಭವ ರಾಜರುಗಳದು, ನಾನು ರಾಜಕುಮಾರನಾಗಬಾರ್ದೆ ಅನ್ಕೊಂಡ್ಬಿಟ್ಟಿದ್ದೆ. ಆ ರೀತಿಯಾಗಿ ಆ ಒಂದು ಸ್ಥಿತಿ ಒಳಗೆ ಒಂದು ಹಂತದಲ್ಲಿ ಆಕೆಗೆ ಆತನ ವೈಭವನ ಟೆಂಪ್ಟ್ ಆದ ಹಾಗೆ ನೋಡ್ತಾ ನಿಂತಿದ್ಲು ಹಾಗೆ. ಆಮೇಲೆ ಜ್ಞಾಪಕ ಆಯ್ತು, ಓಹೋ ನೀರು ತಲಕ್ಕೆ ಎತ್ತುವುದು ಎಷ್ಟು ಲೇಟ್ ಆಯ್ತಲ್ಲ, ಸರ ಸರದ ಹೊರಟಿರು ಪಾಪ. ಅಲ್ಲಿ ನೀರಿನ ಕೊಡ ಇಟ್ಟು ಆಗಲೇ ಅವರ ಮುಗ ಕೆಂಪು ಮಾಡ್ಕೊಂಡಿದ್ರಾಗಲೇ, ಜಪದಗ್ನೆಗಳು ಸಿಟ್ಟಾಗಿದ್ದರಾಗಲೇ ಕಷ್ಟ ನೋಡಿದರು. ಆಕೆ ನಡುಕ್ತಾ ನಿಂತಲು ತಪ್ಪಾಗಿದ್ದೆ ಗೊತ್ತಾಗ್ಬಿಡ್ತು. ಕಷ್ಟ ಅವ್ರು ಹೇಳಿದರು, ಉಳಿದ ಮಕ್ಕಳಿದ್ದು ಕರೆದ್ರು, ಅವ್ರನ್ನ ಕರೆದು ಬಿಟ್ಟು ಈಗ ತಲೆ ಕತ್ತರಿಸಿ ಅಂತ ಹೇಳಿ. ಅವ್ರು ಏ ಸಾಧ್ಯ ಇಲ್ಲ ಅಂತ ಹೇಳಿ, ಅದೆಲ್ಲ ಸಾಧ್ಯನೇ ಇಲ್ಲ, ಕತ್ತರಿಸೋದಿಲ್ಲ ಅಂತೇಳಿ ಕಷ್ಟ ಪರಶುರಾಮದೇವರು ಕರೀತಾರೆ. ಪರಶುರಾಮ ಈಗ ತಲೆನ ಕತ್ತರಿಸು, ನನ್ನ ಮಾತು ಕೇಳಿಲ್ಲ, ಇವ್ರ ತಲೆನೂ ಕತ್ತರಿಸ್ಬಿಡು ಅಂತ ಹೇಳಿದರು. ತಾಯಿ ತಲೆನೂ ಕತ್ತರಿಸ್ಬೇಕು, ಅಣ್ಣದ್ರ ತಲೆನೂ ಕತ್ತರಿಸ್ಬೇಕು. ಪರಶುರಾಮರು ತಗೊಂಡಿದ್ದು ಕತ್ತರಿಸಿ ಹಾಕಿದ್ದೇ ಕೆಲಸ. ತಾಯಿ ತಲೆನೂ ಕತ್ತರಿ, ಅಣ್ಣದ ತಲೆ ಕತ್ತರಿಸಿ ಹಾಕ್ಬಿಟ್ಟು ಇಲ್ಲಿ ಮಂಗಳ ಮಾಡಿಬಿಟ್ರೆ ಕತ್ತೆ ಮೂದೋಯ್ತು. ಮೊದಲೇ ತಾಯಿ ಮನೆಯಿಂದ ಹೊರಗಾಗ್ತಾ ಕತ್ತರಿಸಿ ಹಾಕಿಬಿಡ್ತಾರೆ, ಅದು ಬಿಡೋದಿಲ್ಲ. ಈಗ ಪರಶುರಾಮದೇವರು ಮಾಡಿದ್ದಾರಲ್ಲ, ಹೆಚ್ಚೇದಾಚಾರ್ಯತೆ ಶ್ರೇಷ್ಠ ತತ್ತದೇ ವೇತರೋ ಜನ ಅಂತ ಹೇಳೋದು ಅಣ್ಣಂದಿರ ಇವರು ಎಲ್ಲ ಹೊಡೆದಾಕ್ಬಿಡೋದು. ಮುಂದೆ ಹೇಳ್ತಾನೆ ಪರಶುರಾಮದೇವರು ಯಾತಕ್ಕೆ ಹಾಗೆ ಮಾಡಿದರು ಅಂದರೆ, ಒಂದು ಕಾರಣ ಪಿತೃದೇವೋ ಭವ, ದೊಡ್ಡವ್ರ ಮಾತು ನಡೆಸಬೇಕು ಒಂದು ಕಾರಣ. ಇನ್ನೊಂದು ಕಾರಣ ಅಂದರೆ ಮಾತು ನಡೆಸಬೇಕಾದ್ರೆ ಯಾರು ಹೇಳ್ತಾರೆ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಯಾರು ಹೇಳ್ಕೊ, ಯಾರು ಹೇಳ್ತಾರೆ, ಜಮದಗ್ನಿಗೆ ಹೇಳ್ತಿದ್ದಾರೆ. ಜಮದಗ್ನಿಗಳು ಶಾಪಾನುಗ್ರಹ ಸಮರ್ಥ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಋಷಿಗಳ ಶಕ್ತಿ ಏನು ಅಂತ ಹೇಳ್ತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಋಷಯೋ ಯಥಾಪಾಂಗಲೇಶ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಋಷಿಗಳೆಲ್ಲ ಸಿದ್ಧ ಪುರುಷರು, ಆ ಸಿದ್ಧರಿಗೆ ವಿಶೇಷವಾದ ಸಾಮರ್ಥ್ಯ ಅವರಿಗಿರುತ್ತೆ. ಅಂಥವ್ರು ಮಾತ್ರ ನಡೆಸಬೇಕು, ಕಂಡವ್ರು ಮಾತ್ರ ನಡೆಸಬಾರದು. ಈಗ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಸಾಮರ್ಥ್ಯ ಇರುತ್ತೆ. ಹೇಳ್ತಾನೆ ಪೊಲೀಸ್ ಅವ್ರು ಶೂಟ್ ಅಂದ್ರೆ ಶೂಟ್ ಮಾಡಿಬಿಡ್ತಾನೆ ತಕ್ಷಣ, ಅವನ ಇನ್ಸ್ಪೆಕ್ಟರ್ ಆರ್ಡರ್ ಕೊಡ್ತಾ ಶೂಟ್ ಮಾಡ್ತಾನೆ. ಯಾತಕ್ಕೆ? ಅವನಿಗೆ ದೋಷ ಇಲ್ಲ, ಆಯ್ದಷ್ಟು ಆರ್ಡರ್ ಮಾಡಿದ್ದಾನೆ. ಆದರೆ ಆರ್ಡರ್ ಇಲ್ಲದೆ ಮಾಡಿಬಿಟ್ರೆ ಅದು ಕೊಲೆಯಾಗುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ, ಸಿಂಪಲ್. ಅದು ಆರ್ಡ್ರ್ ಅದಕ್ಕೆ ಎಷ್ಟೋ ಎಂಕ್ವೈರಿ ಶುರು ಮಾಡ್ತಾರೆ, ಈ ಗೋಡಿ ಬಾರ್ ಮಾಡಿದ್ದಕ್ಕೆ ಏನು ಬ್ಯಾಕ್ಗ್ರೌಂಡ್ ಇತ್ತು, ನೆಸಿಟಿ ಇತ್ತೋ ಇಲ್ಲ, ಇದ್ದ ಕಾಲಕ್ಕೆ ಮಾಡಿದರೆ ತಪ್ಪಲ್ಲ, ಸುಮ್ಮನೆ ಮಾಡಿದರೆ ತಪ್ಪದು. ಇವೆಲ್ಲ ನೀವೇ ಅರ್ಥ ಮಾಡಿಕೊಂಡ್ರೆ ಯಾರ ಮಾತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಾರಿ ಕೆಲಸ ಕೊಡ್ಬಿಡ್ತಾನೆ ಅಷ್ಟೇ, ಯಾವ ರಿಪೋರ್ಟಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡ್ಬರ್ತಾರೆ, ರಿಪೋರ್ಟ್ ಮಾಡ್ಕೋಬೇಕು. ಕ್ವಶನ್ ಮಾಡಾಗಿಲ್ಲೇ ಇಲ್ಲ, ಆರ್ಡರ್ ಕಾಪಿ ರಿಪೋರ್ಟ್ ಮಾಡ್ಕೋತಾನೆ ಅಷ್ಟೇ. ಹೆಚ್ಚು ಕಡಿಮೆ ಮುಂದಿನ ವ್ಯವಸ್ಥೆ ಇದೆ, ತಾನೆಲ್ಲ ತರಿಕರಿಸ್ಕೊಳ್ಳೋಕೆ ಹೋಗಬಾರ್ದು. ಅದರಿಂದ ಯಾಕೆ ಕಮಿಟಿಯಿಂದ ಮಾಡಿರ್ತಾರೆ ಕೆಲಸ, ಅದಕ್ಕೆ ತಂದೆ ತಾಯಿಗಳಿರು ದೇವರಿಂದ ಹೇಳ್ತಾನೆ, ಅದನ್ನು ನಡೆಸಿಬಿಡಿ, ಸಾಮರ್ಥ್ಯ ಅರ್ಥ ಮಾಡಿಕೊಡಿ ಅಂತೇಳಿ ಕೊಂದು ಹಾಕಿದ್ರು. ಮುಂದಿನ ಹಾಗೆ ಕೇಳಿದರೆ ಗೊತ್ತಾಗುತ್ತೆ ಹೇಗೆ ಮಾತು ನಡೆಸಬೇಕು, ಯಾವಾಗ ನಡೆಸಬೇಕು, ಉತ್ತರ ಅಲ್ಲೇ ಇದೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಜಮದಗ್ನಿ ಮಾಡಿದ್ದೇನು, ಸ್ವಲ್ಪ ನೀರು ತಡ ಆಯಿತು, ಅವ್ರು ತಲೆ ಕತ್ತರಿಸು ಅಂತ ಹೇಳಿಬಿಟ್ರು. ಅದಕ್ಕೆ ಬ್ರಾಹ್ಮಣ ಸಹವಾಸನೇ ಬೇಡ, ಋಷಿಗಳೆಲ್ಲ ಹೈಲಿ ಶಾರ್ಟ್ ಟೆಂಪಲ್, ಅದು ಬೇರೆ. ಋಷಿಗಳು ಏನು ರೀ, ನಮಗೆ ಕಾಮಕ್ರೋಧ ಬಿಡಿ ಅಂತ ಹೇಳ್ತಾರೆ. ಎಂಥ ಕ್ರೋಧ ಇವರಿಗೆಲ್ಲ ಕೂಡ, ಇವರು ಎಂಥ ಮುನಿಗಳಿವರೆಲ್ಲ ಕೂಡ ಅಂತೇಳಿ ತಮಾಷೆ ಮಾಡ್ತಾರೆ ಜನಗಳೆಲ್ಲ. ತಪ್ಪೋದು, ಜಮದಗ್ನಿಗಳು ನಿಜವಾಗಲೂ ಕೋಪಿಸ್ತಾರ? ಅನೇಕ ಪ್ರಶ್ನೆ ನಮ್ಮಲ್ಲಿ ಪದ್ಧತಿ ಇದೆ. ಜಮದಗ್ನಿಗಳು ಅಂದರೆ ಅವನು ಬೆಂಕಿ, ಜಮದಗ್ನಿ ಅಂತ ಕೋಪಿಷ್ಟ. ಜಮದಗ್ನಿಗಳು ಗೊತ್ತಲ್ಲ, ಹಠವಾದಿ ಅಂದರೆ ವಿಶ್ವಾಮಿತ್ರ, ಚಾರಿ ಹೇಳೋದು ನಾರದ ಮುನಿಗಳು, ಕೆಲವೆಲ್ಲ ಅವರವ್ರಿಗೆ ಬ್ರ್ಯಾಂಡ್ ಮಾಡಿಬಿಟ್ಟಿರ್ತಾರೆ. ಜಮದಗ್ನಿಗಳು ಅಂದರೆ ಭಾರಿ ಸಿಟ್ಟಿನ ಋಷಿಗಳು ನೋಡಿದ್ರ ಹೆಂಚು ಸ್ವಲ್ಪ ನೀರು ತಳ ತಳ ಮಾಡಿಬಿಟ್ರಲ್ಲ, ಇವತ್ತು ತೋರಿಸ್ಬೇಕಾಗಿತ್ತು, ಯಾವ ಇವತ್ತಿರಬೇಕಾಗಿತ್ತು, ಡೈವರ್ಸ್ ಆಗೋಗ್ತಿತ್ತು ಅಂತ. ಇವತ್ತಿದ್ದರೆ ಏನಾಗ್ತಿತ್ತು, ಡೈವರ್ಸ್ ಕೇಸ್ ಆಗ್ತದೆ. ಅವತ್ತು ಪುಣ್ಯ ಅವತ್ತಿದ್ರೆ ಜಮದಗ್ನಿಗಳು ಬದುಕಿರು ಅಂತ ತಿಳ್ಕೊಂಡ್ಬಿಟ್ಟಿಲ್ಲ. ತಪ್ಪದು, ಜಮದಗ್ನಿ ಏನು ಮಾಡಿದ್ರು ಗೊತ್ತೆ, ಹೆಂಡತಿ ಮೇಲೆ ಭಾರಿ ಪ್ರೀತಿ ಅವರು, ಹಾಗೆ ಉದ್ಧಾರ ಆಗಬೇಕಂದ್ರೆ ಭಾರಿ ಕಳಕಳಿ. ಹಾಗೆ ಪಾಪ ಬಂದಿದೆ, ಈಗ ಆ ಪಾಪ ಕಳಿಬೇಕು. ಕೆಲವು ಪಾಪಕ್ಕೆ ಪ್ರಾಣಾಂತ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಸಣ್ಣ ಪುಟ್ಟ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಹೋಗೋದಿಲ್ಲ, ಆ ಪ್ರಾಯಶ್ಚಿತ್ತ ದೊಡ್ಡ ಪ್ರಾಯಶ್ಚಿತ್ತಾನೇ. ನಮ್ಮ ಜನ ಏನೋ ಪಾಪ ಮಾಡ್ಕೊಂಡು ಮೇಲೆ ಪವಮಾನ ಮಾಡಿ ಮುಗಿಸ್ಬಿಡ್ತಾರೆ ಕೊನೆ. ಅದೇನು ಕುಡಿಕೆ ಪವಮಾನ ಮತ್ತೆ ಅದು ಕೂಡ, ಅದಕ್ಕೆಲ್ಲ ಪಾಪ ಹೋಗೋದಿಲ್ಲ. ಕೆಲವು ಪಾಪಗಳಿಗೆ ನಿಶ್ಚಿತ ಪ್ರಾಯಶ್ಚಿತ್ತ ಅಂತೇನು, ಇಂತ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿದ್ದಾಳೆ. ಆಕೆ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿದ್ದಕ್ಕೆ ಆಕೆ ಸತ್ರನೇ ಶುದ್ಧ ಆಗೋದು, ಇದು ಶುದ್ಧ ಆಗೋದಿಲ್ಲ. ಅದಕ್ಕೆ ಕೊಲ್ಲಿ ಅಂತ ಹೇಳ್ತಾರೆ ಹೊರತು, ಅದು ಹೆಂಡತಿ ಮೇಲೆ ಪ್ರೀತಿ ಇದ್ದಕ್ಕೆ ಮಾಡಿದ ಕೆಲಸ ಹೊರತು ದ್ವೇಷದಿಂದ ಮಾಡಿದ್ದಲ್ಲ. ಅವರ ಕೋಪ ಅಂದ್ರೆ ಸಕಾರಣವಾದ ಕೋಪ. ಅದು ಡಾಕ್ಟರ್ ನೋಡ್ತಾನೆ, ಪರೀಕ್ಷೆ ಮಾಡ್ತಾನೆ, ಈ ಕಾಲದಲ್ಲಿ ಕತ್ತರಿಸ್ಬೇಕು ಅಂತ ಹೇಳ್ತಾರೆ. ಕೋಪ ಅಲ್ಲ ಅದು, ಇಲ್ಲವರು ಉಳಿದು ಬಾಡಿ ಕೆಟ್ಟ ಹೋಗುತ್ತವ್. ಡಾಕ್ಟರ್ ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಾ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಕತ್ತರಿಸ್ತೀನಿ ಮೊದಲು ಕೇಳಿ ಅಂತ ಕೇಳ್ತಾನೆ. ಅದಕ್ಕೆ ರಿಸ್ಕ್ ಇದೆ, ಅದರಿಂದ ಆ ಬೆರಳಿದ್ದಷ್ಟು ಅವನಿಗೆ ಬೇರೆ ಪ್ರಾಬ್ಲಮ್ ಇದೆ, ಗ್ಯಾಂಗ್ರೇನ್ ಆಗೋಗ್ಬಿಟ್ಟಿದೆ, ಎಲ್ಲ ಪ್ರಾಬ್ಲಮ್ ಇದೆ. ಅದೇ ರೀತಿ ಮನಸ್ಸಿಗೆ ದೋಷ ಬಂದಾಗ ಪರಿಹಾರ ಮಾಡ್ಕೊಳ್ಳಿ, ಅದಕ್ಕೆ ಕೊಲ್ಲಿ ಅಂತ ಹೇಳಿದರು. ಉಳಿದು ಮಾಡಿ ಅರ್ಥ ಮಾಡ್ಕೊಳ್ಳಿಲ್ಲ ಅವರು, ಏನೋ ಸಿಟ್ಟಿನ ಹೇಳ್ತಾರಪ್ಪ ಅಂದು ಬಿಟ್ಟುಬಿಟ್ರು. ಪರಿಸರ ಅಂದರೆ ಅರ್ಥ ಮಾಡಿಕೊಂಡು ಸಾಕ್ಷಾತ್ ಭಗವಂತ ಕೇಳಬೇಕಾ, ಲೋಕದೃಷ್ಟಿಯಲ್ಲಿ ಧರ್ಮ. ಮತ್ತು ತಾಯಿ ಶುದ್ಧಳಾಗಬೇಕು, ತಾಯಿ ಶುದ್ಧಳಾಗಬೇಕು. ಈ ಮಾತು ಎಲ್ಲಿ ಬರುತ್ತೆ ಗೊತ್ತಾ, ಈ ಪಾಂಡುರಾಜ ಮೃತನಾಗಿಬಿಡ್ತಾನೆ. ಆಗ ಕುಂತಿ ಮಾದರಿ ಇಬ್ಬರು ಕೂಡ ನಾನು ಸಹವಾನ ಮಾಡ್ತೇನೆ, ನಾನು ಮಾಡ್ತೇನೆ ಅಂತ ಇಬ್ಬರು ಕೂಡ ಪಸ್ಪೃಧಾತೆ ಅಂತ ಆಚಾರ ಹೇಳ್ತಾರೆ. ಕಾಂಪಿಟೇಷನ್ ಶುರುವಾಯ್ತಂತೆ. ನಾನು ಸಾಗಮನ ಮಾಡ್ತೇನೆ, ನಾನು ಮಾಡಿ ಇವತ್ತಾಗ ನೀನು ಮಾಡು ಅನ್ನೋ ಕಾಲ ಇದು. ನಾನು ಮಾಡ್ತೇನೆ ಅಂತ ಋಷಿಮುನಿಗಳು ಬರ್ತಾರೆ, ಹೇಳ್ತಾರೆ. ಯಾರು ಮಾಡೋದು ತೀರ್ಮಾನ ಮಾಡ್ತಾರೆ. ಮಾದ್ರಿ ಒಂದು ದೊಡ್ಡ ತಪ್ಪು ಮಾಡಿರ್ತಾಳೆ. ಮಾದ್ರಿ ಐದನೇ ಒಂದು ಮಗುವನ್ನು ಪಡಿತಾಳಲ್ಲ, 3 ಜನ ಆದಮೇಲೆ ಆಗ ತಪ್ಪು ಮಾಡ್ತಾಳೆ. ಒಂದು ಮಂತ್ರದಿಂದ ಇಬ್ಬರನ್ನ ಕರೀತಾಳೆ, ಒಂದು ತಪ್ಪು. ಜೊತೆಗೆ ಪಾಂಡುರಾಜ ಗಂಡ ಆತ ಮರುತ್ತಾತ, ಅವನ ದೊಡ್ಡವರಿಂದ ಮಕ್ಕಳನ್ನು ಪಡಿಬೇಕು, ಚಿಕ್ಕವರಿಂದ ಪಡಿಬಾರದು, ಸಮಾನದಿಂದನೂ ಪಡಿಬಾರದು, ತಪ್ಪು ಮಾಡಿರ್ತಾಳೆ. ಅದಕ್ಕೆ ಆಕೆ ಹೇಳಿದ್ರು, ತಪ್ಪು ಮಾಡಿದ್ದೆ ನಿನ್ನ ದೇಹ ಬಿಟ್ಟು ಬಿಡುತ್ತೆ, ಆಗ ಬಿಡ್ತಾಳೆ. ಅಂದರೆ ಕೆಲವು ತಪ್ಪುಗಳಿಗೆ ಪ್ರಾಣಾಂತ ಪ್ರಾಯಶ್ಚಿತ್ತವಾದ್ದರಿಂದ ಇವಳಿ ಪ್ರಾಣ ಬಿಡಬೇಕಾಗಿತ್ತು. ಅದಕ್ಕೆ ಹೇಳಿದರು ಅವರು. ಅದೇ ಮತ್ತೆ ಶತ್ರದಿಂದ ಯಾಕೆ ಹೇಳ್ತಾರೆ, ಶತ್ರದಿಂದ ಶುದ್ಧರಾಗ್ತಾರೆ ಅಂತ ಹೇಳ್ತಾರೆ, ಶತ್ರ ಚಿಕಿತ್ಸೆ ಅಂತವೆಲ್ಲ ಹಾಕಿ. ಅದೆಲ್ಲ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅವರು. ಇವ್ರು ಮಾಡಿದ ಪರಮಾತ್ಮ ಮಾಡಿದ್ರು ಕತ್ತರಿಸಿ ಹಾಕಿ ಅವರು. ಅದೇನೇ ಕೇಳಿದರು, ಇದ್ರ ದೃಷ್ಟಾಂತ ಯಾತಕ್ಕೆ ಹೇಳಿದೆ ಅಂದರೆ, ಎಲ್ಲೆಲ್ಲಿ ಶಾಪ ಅಂತ ಕೊಡ್ತಾರೋ ಋಷಿಗಳು, ಅಂಥ ಪ್ರಸಂಗಗಳಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಅಂದರೆ, ಅದು ಪ್ರೀತಿ ವಿಶ್ವಾಸದಿಂದ ಉದ್ಧಾರವಾಗಲಿ ಅಂತ ಹೇಳಿರುತ್ತೆ ಹೊರತು ಬೇರೆ ಅಲ್ಲ. ಲೇಟಾಗಿದೆ ಅಂತ ಲೇಟ್ ಫೀ ಕೊಟ್ಬಿಡು ಅಂತ ಹೇಳ್ತಾರೆ, ಅಕ್ಸೆಪ್ಟ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಯ್ತು ಅವನಿಗೆ. ಲೇಟ್ ಫೀ ಕೊಡಬೇಡ, ನೋಡಿ ಏನು ಮಾಡ್ತಾ ನೋಡ್ಕೊಬೇಡ ಅಂತ ಹೇಳ್ತಾರೆ. ಏನು 1 ವರ್ಷ ಕಳ್ಕೊತಾನೆ ಅಷ್ಟೇ, ಆಮೇಲೆ ಇವನು ಮಾತು ಕೇಳ್ಕೊಂಡು ಬಿಟ್ಟರೆ ಏನಾಯಿತು, 10 ರೂಪಾಯಿ ಉಳಿಸಕ್ಕೆ ಹೋಗಿ 1 ವರ್ಷ ಕಳ್ಕೊಂಡ್ಬಿಡ್ತಾರೆ. ಮೊದಲು ಹೇಳ್ತಾರೆ ಪನಿಷ್ಮೆಂಟ್ ಅಂತ, ಅಕ್ಸೆಪ್ಟ್ ಮಾಡಿಬಿಡೋದಿಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರ ಅವಸ್ಥೆಗಳ ಪದ್ಧತಿ ಆಮೇಲೆ ಇರುತ್ತೆ. ಬಟ್ ಆಗ ತಡ ಮಾಡಿದ್ರೆ ಮತ್ತೆ ಚಾನ್ಸ್ ಸಿಗೋದೆ. ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಶಿಕ್ಷೆಗಳನ್ನು ಕರುಣೆಯಿಂದ ಕೊಡ್ತಾ ಇರೋ ಹೊರತು ಬೇರೆ ದೃಷ್ಟಿಯಿಂದ ಕೊಡೋದಿಲ್ಲ. ಅದಕ್ಕೆ ವಾಲಿಯನ್ನು ರಾಮದೇವರು ಕೊಂದು ಹೇಳ್ತಾರೆ. ವಾಲಿ ಕೊನೆಗೆ ಹೇಳ್ತಾನೆ ರಾಮ, ಈಗ ನಾನು ಶಿಕ್ಷೆ ಮಾಡಿಬಿಟ್ಟಿಯಲ್ಲ, ನನ್ನ ಪಾಪ ಹೋಯ್ತು ತಾನೆ, ನನಗೇನು ಭಯ ಇಲ್ಲ. ರಾಮದೇವ್ ಹೇಳ್ತಾನೆ, ಯೋಚನೆ ಮಾಡಬೇಡ, ಆ ಪಾಪ ಪರಿಹಾರವಾಗಿದೆ ಅಂತ ಹೇಳ್ತಾರೆ. ರಾಮದೇವರು ಕೊಂದಿದ್ದರಿಂದ ಪಾಪ ಪರಿಹಾರ ಆಯಿತು. ಇದೆಲ್ಲ ತಿಳ್ಕೊಂಡ್ರೆ ಋಷಿಮುನಿಗಳ ಪ್ರತಿಗಳಲ್ಲೆಲ್ಲ ವಿಶೇಷವಾದ ಜ್ಞಾನ, ಅನುಕಂಪ, ಕರುಣೆ ಇರುತ್ತೆ ಹೊರತು ಅಲ್ಲಿ ಕೋಪಾದಿಗಳಿರೋದಿಲ್ಲ. ಪರಶುರಾಮದೇವರನ್ನ ಕೇಳಿ ಏನು ವರ ಬೇಕು ಅಂತ ಕೇಳಿದರು. ಇಲ್ಲಿ ಮತ್ತೆ ಶುರುವಾಯಿತು, ಪರಶುರ ವರ ಕೇಳೋದ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ. ವರ ಕೊಡೋರಿಗೆ ವರ ಕೊಡೋದೀತ. ಇವ್ರು ವರ ಕೇಳ್ಕೊಂಡ್ರಂತೆ, ಅಪ್ಪ ಒಂದು ವರ ಕೊಡಿ, ಏನು ವರ ಅಂತ ಕೇಳಿದರೆ, ಈ ತಾಯಿನೂ ಬದುಕಬೇಕು, ಅಣ್ಣಂದರು ಬದುಕಬೇಕು, ಎಲ್ಲರೂ ಬದುಕಬೇಕು, ವರ ತಗೊಂಡು ಮಾಡಬೇಕಾ? ಓಂ ಜನ್ಮಾದ್ಯಶ್ಚ ಯಥಾ ಓಂ. ಇವ್ರು ವರ ಕೇಳಬೇಕಾ? ಅದು ಅಸುರಮೋಹನ ಮಾಡುತ್ತಿದ್ದಾರೆ ಒಂದು. ಮತ್ತು ತಂದೆಯಿಂದ ಕೇಳಿದಾಗ ಲೋಕದೃಷ್ಟಿಯಲ್ಲಿ ವರ ಅಂತ ಅನಿಸೋದಿಲ್ಲ ಅಂತ ಇನ್ನೊಂದು ಅರ್ಥ ಕೇಳಿದ್ರಂತೆ. ಆಗೆಲ್ಲ ಮತ್ತೆ ಇನ್ನೊಂದು ವರ ಕೇಳ್ತಾರೆ, ಒಂದು ಇದು ಎಲ್ಲರೂ ಬದುಕಲಿ, ಇನ್ನೊಂದು ವರ ಅಂದರೆ ಅವ್ರು ಯಾರಿಗೂ ನಾನು ಕೊಂದಿದ್ದು ನೆನಪಿರಬಾರದು ಅಂತ ಹೇಳ್ತಾರೆ. ಇದು ಅದೇ ಶಿಟ್ಟು ದ್ವೇಷ ಸಾಧಿಸ್ತಾರೆ ಆಮೇಲೆ, ಆದ್ದರಿಂದ ಗೊತ್ತಿರಬಾರ್ದು. ಎಷ್ಟೋ ಇದು ಅರ್ಥ ಮಾಡ್ಕೊಬಿಟ್ಟು ಎರಡು ಕೆಲಸ ಮಾಡೋದಕ್ಕೋಸ್ಕರ ಅವ್ರು ಕೇಳಿದರು, ಅದೆಲ್ಲ ಬದುಕಿಬಿಟ್ರು, ಕೊಂದಿದ್ದ ಪರಿಸರ ಅವ್ನು ಗೊತ್ತಾಗದಂತೆ ಮಾಡಿಬಿಟ್ರು. ಅದಕ್ಕೆ ದೇವ್ರು ಕೂಡ ಹೇಗೆ ಮಾಡ್ತಾನೋ ಗೊತ್ತಾ, ಸತ್ತ ಜನರು ಕೊಲ್ಲೋ ದೇವರು, ದೇವ್ರು ಕಣ್ಣಿಗೆ ಕಳಿಸೋದೇ ಇಲ್ಲ, ನಮಗೆ ಗೊತ್ತಿದ್ದ ನೆನಪಿರಲಿ, ತಾನೇ ಸಾಯ್ತಾನೆ, ಸೂಯಿಸೈಡ್ ಅಂತ ಕರೀತಾರೆ. ಇನ್ನೊಬ್ಬರು ಕೊಲ್ತಾರೆ, ಮರ್ಡರ್ ಅಂತಾರೆ. ದೇವ್ರು ಕೊಂದ್ರೆ ಡೆತ್ ಅಂತಾರೆ ಅಷ್ಟೇ, ಇನ್ನೇನಿಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ. ದೇವ್ರು ಕೊಂದ್ರೆ ಡೆತ್ ಅಷ್ಟೇ, ಅದು ಮರ್ಡರ್ ಅಲ್ಲ, ಸೂಯಿಸೈಡು ಅಲ್ಲ. ದೇವ್ರು ಕೊಂದಾಗ ಮಾತ್ರ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ, ಉಳಿದವ್ರು ಕೊಂದ್ರೆ ಅದು ಪ್ರಾಬ್ಲಮ್ ಇದೆ. ಆ ದೃಷ್ಟಿಯಿಂದ ಅವ್ರು ವರ ಕೇಳಿದಾಗ ಮಾಡ್ತಾರೆ, ಅವ್ರು ಕೊಟ್ಟಾಗ ಮಾಡ್ತಾರೆ, ಎಲ್ಲ ಬದುಕಿ ಬಿಟ್ಟರಂತೆ, ನೆನಪಲ್ಲದಂತೆ ಮಾಡ್ತಾರೆ ಪರಮಾತ್ಮ. ನಮಗೂ ಕೂಡ ದೇವ್ರು ಕಣ್ಣಿಗೆ ಕಾಣಿಸ್ತಂತೇನೆ, ಯಮದೂತರು ಬರ್ಬೋದು, ಯಮದೇವರು ಬರ್ಬೋದು, ಫೈನಲ್ ಅಂದರೆ ದೇವರೇನೆ. ದೇನವಿನ ತೃಣಮಪಿ ನಚರತೆ, ದೇವ್ರು ನಮ್ಮ ಕಣ್ಣಿಗೆ ಕಾಣಿಸ್ತೇ ಮಾಡ್ತಾನೆ. ಅದರಿಂದಾಗಿಯೇ ದೇವರು ನಂಬಿದವರಿಗೆ ಯಾವ ಭಯನೂ ಇರೋದಿಲ್ಲ. ಅವರೆಲ್ಲ ಎದ್ದರು, ಎಲ್ಲ ಬದುಕಿಸಿದ್ರು. ಇನ್ನೊಂದು ವಿಷಯ ತೋರಿಸ್ತಾರೆ, ನೀವು ಕೆಲವು ಕೆಲಸ ಮಾಡಿ ಅಂತ ಹೇಳಿದರೆ ಮಾಡಿಬಿಡಿ, ಪ್ರೊವೈಡೆಡ್ ಆ ರೆಮಿಡಿ ಅವರಿಗೆ ಗೊತ್ತಿರೋ ಮಾತು ಕೇಳಿ ಮಾಡಿ ಅಂತ ಹೇಳ್ತಾರೆ. ಯಾರು ಹೇಳಿದ್ರೆ ಕೇಳಬಾರ್ದು. ರೆಮಿಡಿ ಮಗು ಇರುತ್ತೆ, ಅಳುತ್ತಾ ಇರುತ್ತೆ, ಡಾಕ್ಟ್ರ್ ಹೇಳ್ತಾನೆ ತಿನ್ನುವ ತಕ್ಷಣ ತಿನ್ನುತ್ತೆ ಮಗು. ಯಾತಕ್ಕೆ? ಡಾಕ್ಟರ್ ಸಂಬಂಧಪಟ್ಟಂಥ ವ್ಯಕ್ತಿ, ಅವ್ರ ಮಾತು ಕೇಳುತ್ತೆ. ಕೆಲವೊದಕ್ಕೆ ತಾಯಿ ಮಾತು ಕೇಳುತ್ತೆ, ಕೆಲವೊದಕ್ಕೆ ಡಾಕ್ಟ್ರ್ ಮಾತು ಕೇಳುತ್ತೆ, ಕೆಲವರು ಪೊಲೀಸರು ಕರೀತಂದ್ರೆ ಕೇಳುತ್ತೆ, ಕೆಲವರು ಕೆಲವು ಪೊಲೀಸರು ಕರೆದ್ರೆ ಕೇಳ್ತಾರೆ, ಅಂದ್ರೆ ಒಬ್ಬೊಬ್ಬರು ಒಂದು ಅಥಾರಿಟಿ ಇರುತ್ತೆ. ಆ ದೃಷ್ಟಿಯಿಂದ ಯಾರು ಹೇಳ್ತಾರೆ ಅಂತ ನೋಡಿ ಆ ಕೆಲಸ ಮಾಡಬೇಕೇ ಹೊರತು ಬೇರೆಯವ್ರದ್ದಲ್ಲ. ಜಮದಗ್ನಿಗಳು ಬರೀ ತಂದೆ ಎಲ್ಲ ತಪಸ್ವಿಗಳು, ಅಂಥವ್ರ ಮಾತನ್ನು ಕೇಳಬೇಕೇ ಹೊರತು ಸಾಮಾನ್ಯರ ಮಾತನ್ನು ಕೇಳೋದು ಬರೀ ವ್ಯಕ್ತಿ ಬೇರೆ, ತಂದೆಯಾಗಿ ಹೇಳೋದು ಬೇರೆ, ಅದರಲ್ಲಿ ಋಷಿಯಾಗಿ ಹೇಳೋದು ಬೇರೆ, ಇನ್ನೂ ದೊಡ್ಡವರಾಗಿ ಕೇಳೋದು ಇನ್ನೂ ಬೇರೆ. ಅಂಥ ಪ್ರಸಂಗವನ್ನು ನಡೆಸಬೇಕೇ ಹೊರತು ಸಾಮಾನ್ಯ ನಡೆಸೋದಲ್ಲ. ನಡೆಸಿ ತೋರಿಸಿದ್ರು, ಅವರೆಲ್ಲ ಬದುಕಿಬಿಟ್ರು, ಸಮಸ್ಯೆ ಇಲ್ಲೇ ಇಲ್ಲ. ಸೊ ಕೊಂದು ಕಥೆ ಆಗಲಿಲ್ಲ, ಇದು ಬದುಕಿಸಿದ ಕಥೆ ಆಯಿತು ಅಲ್ಲ, ಪಾಪ ಪರಿಹಾರ ಮಾಡಿದ ಕಥೆ ಆಯಿತು. ನಮಗೊಂದು ಪ್ರಶ್ನೆ ಆಯಿತು, ಅವಳನ್ನು ಕೊಲಿಸಿದ್ರೆ ಪಾಪ ಪರಿಹಾರ ಆಗಬೇಕಾಗಿತ್ತು, ಅಣ್ಣದನ್ನು ಯಾಕೆ ಕೊಲ್ಲಬೇಕಾಗಿತ್ತು ಅಂದರೆ, ತಂದೆ ಮಾತನ್ನು ಕೇಳಿದ ಆ ಪಾಪ ಬಂದಿತ್ತು ಅವರಿಗೆ, ಅದಕ್ಕೆ ಅವ್ರನ್ನ ಕೊಲ್ಲಬೇಕು, ಅವರಿಗೂ ಅದರಿಂದ ಶುದ್ಧಿ ಆಗಬೇಕು. ಮತ್ತೆ ತಂದೆ ಮಾತನ್ನು ಕೇಳದ ಪಾಪವನ್ನು ಅವ್ರು ಕಳ್ಕೊಂಡು ಶುದ್ಧರಾಗಬೇಕಾದ್ರೆ ಅವರು ಸಾಯ್ಬೇಕಾಗಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ಹೇಗೆ ಒಂದು ಧರ್ಮ ಸೂಕ್ಷ್ಮ ಬಹಳ ಕಷ್ಟ. ಮಹಾಭಾರತ ಹೇಳ್ತಾರೆ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ. ಧರ್ಮ ಸೂಕ್ಷ್ಮ ನಿರ್ಣಯ ಮಾಡೋದು ಭಾರಿ ಕಷ್ಟ. ಮಹಾಜನೋ ಏನ ಗತಸ್ಸ ಪಂಥಾಹ. ಲೋಕದ ನ್ಯಾಯ ನಮಗೆ ಗೊತ್ತಿರುತ್ತೆ, ಕೋರ್ಟ್ಗೆ ಯಾಕೆ ಹಾಕ್ತಾರೆ ವಿಷಯ ನಮಗೆಲ್ಲ ಗೊತ್ತಾಗಿದ್ರೆ ಅಂಶಗಳಿಗೆ ಗೊತ್ತಾಗುತ್ತೆ ಅಂತ. ಇನ್ನು ಸುಪ್ರೀಂ ಮೇಲೆ ಹೈಕೋರ್ಟ್ಗೆ ಯಾಕೆ ಹೋಗ್ತಾರೆ, ಇನ್ನೂ ಸೂಕ್ಷ್ಮ ವಿಚಾರ ಮಾಡ್ತಾರೆ ಅಂತ. ಕಣ್ಣಿಗೆ ಕಾಣ ನ್ಯಾಯಕ್ಕೆ ಎಷ್ಟು ಕಷ್ಟಪಡೋದಾದರೆ, ಕಣ್ಣಿಗೆ ಕಾಣೋದು ಧರ್ಮಕ್ಕೆ ಎಷ್ಟು ಯೋಚನೆ ಮಾಡಬೇಕು ನಾವು. ಕಣ್ಣಿಗೆ ಕಾಣೋ ನ್ಯಾಯ ಹೀಗಿದೆ, ಕಣ್ಣಿಗೆ ಕಾಣೋ ಧರ್ಮ ಬಹಳ ಸೂಕ್ಷ್ಮವಾದ್ದರಿಂದ ಪರಿಸರ ಅದನ್ನು ತೋರಿಸಿಕೊಟ್ಟು ಅಲ್ಲಿಗೆ ಆ ವಿಷಯ ಮುಗಿದು ಸರಿ ಹೋಯಿತು. ಆದರೆ ಒಂದು ಸಮಸ್ಯೆ ಬಂತು, ಮತ್ತೆ 10,000 ಮಕ್ಕಳಿದ್ರಲ್ಲ ಕಾರ್ತವ್ಯ, ಅವರೆಲ್ಲ ಓಡೋಗ್ಬಿಟ್ಟಿದ್ರು. ಅವರೆಲ್ಲ ಹೋಗಿ ಎಸ್ಕೇಪ್ ಆದವರು ಬಂದರು, ಮತ್ತೆ ಎಲ್ಲ ಸೇರಿಕೊಂಡ್ರು. ನಮ್ಮ ಅಪ್ಪನ ಇವರು ಕೊಂದಿದ್ದ ಪರಿಸರಾಮದ ನಮ್ಮಪ್ಪನ ಕೊಂದಿದ್ದಾರೆ. ಅವರು ಕೊಲ್ಲೋ ಶಕ್ತಿ ಅಂತ ನಮಗಿಲ್ಲ, ಅದು ಅವರಪ್ಪನ ಕೊಲ್ಲೋಣ ಅಂತ ಪ್ಲಾನ್ ಮಾಡಿದ್ರು, ಅಪ್ಪನ ಮೇಲೆ ಕೊಲ್ಲಬೇಕು ಅಂತ ಯೋಚನೆ ಮಾಡಿದರು. ಒಂದು ದಿವಸ ಪರಿಸರಾಮದೇವರು ಎಲ್ಲ ಕಡಿದ್ದಾರೆ ಗೊತ್ತು, ಅವರಿಗೆ ಅದು ಗೊತ್ತಿಲ್ಲ, ಮೂರ್ಖರು ಬಂದರು, ಯಮದಗ್ನಿ ಮನೆಗಳನ್ನು ಕೊಂದೇ ಬಿಟ್ಟರು, ಕೊಂದು ತಲೆ ತೊಗೊಂಡು ಹೋಗಿಬಿಡ್ತಾರೆ. ಇನ್ನೂ ತಮಾಷೆ, ತಲೆ ಅಲ್ಲೇ ಬಿಟ್ಟು ಹೋಗೋದಿಲ್ಲ, ತಲೆ ತೊಗೊಂಡು ಇದ್ಕೊಂಡು ಹೋಗಿಬಿಟ್ಟಿರೋದು, ಕತ್ತರಿಸ್ಬಿಟ್ರು. ಎಂಥ ಭಯಾನಕವಾದ ಕಥೆ ಇದು, ಋಷಿ ಅಂಥ ಮಹಾನುಭಾವರ ತಲೆಯನ್ನು ಕತ್ತರಿಸಿದ್ದೇ ಒಂದು, ತಲೆಯನ್ನು ತೊಗೊಂಡು ಹೋಗ್ತಾರೆ ಮತ್ತೆ ಕೂಡ್ಕೊಂಡು ಬದುಕಿದ ಕಷ್ಟ ಅಂತ ತೊಗೊಂಡು ಹೋಗಿಬಿಟ್ರಂತೆ. ನೋಡಿದ್ರೆ ಪತ್ತೇನೇ ಇಲ್ಲ. ಆಗ ತಾಯಿ ಕೂಗ್ತಾಳೆ, ಪರಶುರಾಮ ಅಂತ ಕರೆದ್ರಂತೆ. ಕಷ್ಟ ಪರಶುರಾಮದೇವರು ಬಂದಿರೋದು ನೆನಪಿರಲಿ, ಪರಶುರಾಮ ಅಂತ ಕೂಗಿದ್ರು, ಕಷ್ಟ ಪರಶುರಾಮದೇವರು ಬಂದರು. ಪಾದಕ ಕ್ಷೇತ್ರದಲ್ಲಿ ವಾಸುದೇವ ಅಂತ ಕೂಗಿದ್ರು, ಕಷ್ಟ ಆಚಾರ ಹರಿ ಬಂದರು. ಅದು ಪರಶುರಾಮ ಕ್ಷೇತ್ರ, ಇದು ಅಕ್ಷಾತ್ ಪರಶುರಾಮದೇವರನ್ನ ಕರೆದಿದ್ದು ಕರೆದ ಕಷ್ಟ ಬಂದರಂತೆ. ಅದೇ ಮಾತರಮೇ ಮಾತರೇಶ್ವರ ಅಂತ ಕರೆದ್ರೆ ಒಂದೇ ಬಿಡ್ತಾರೆ. ಅಮ್ಮ ಏನಂತ ಕೇಳಿದ್ರು, ಹೀಗಾಗಿದೆ, ನಿಮ್ಮ ತಂದೆಯನ್ನು ಕೊಂದು ಹೋಗಿದ್ದಾರೆ, ದೇವರಿಗೆ ಎಲ್ಲ ಗೊತ್ತು, ಲೋಕ ಕೇಳ್ಕೊಂಡ್ಲಾಗಿ ಕಷ್ಟ ಪತ್ತೆ ಹೋಗ್ತಾರೆ, ಕೊಡಲಿ ತಗೊಂಡು ಹೋದ್ರು ಅಷ್ಟು ದಾನ ಹಿಡಿತಾರೆ, ಅಷ್ಟನ್ನು ತಲೆನ ಕತ್ತರಿಸಿ ಹಾಕಿದ್ರು ಅಂತ ಹೇಳ್ತಾರೆ. 10,000 ತಲೆಗಳ ಒಂದು ಬೆಟ್ಟ ಮಾಡಿದ್ರು ಅಂತ ಹೇಳ್ತಾರೆ. 10,000 ತಲೆಗಳ ಬೆಟ್ಟ ಮಂದೆಲ್ಲ ಸಿಕ್ಕವಲ್ಲ, 500 ತಲೆ ಬಿಡಿ ಸಿಕ್ಕಲ್ಲ ಒಟ್ಟಿಗೆನೆ, ಇಂಥ ಕೇಸುಗಳು ಅವೆಲ್ಲ ಕೂಡ. 10,000 ತಲೆಗಳು ಬೆಟ್ಟದ ರಾಶಿ ಆದಾಗ ಆಯ್ತಂತೆ. ಅಲ್ಲಿ ಒಂದು ಕೆಲಸ, ರಕ್ತ ನದಿಯಾಗಿ ರಕ್ತ ತಲೆಗಳು ಬೆಟ್ಟದ ರಾಶಿ ಆದವು, ರಕ್ತ ನದಿಯಾಗಿ ಹರಿತಂತೆ. ಪರಮಾತ್ಮ ಬಿಡಲಿಲ್ಲ, ಈ ಕ್ಷತ್ರಿಯ ದಾರಿ ತಪ್ಪಿದ್ದಾರೆ, ಇದು ಸುಮ್ಮನಿರಬಾರದು ಅಂಥೇಳಿ 21 ಸತಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯೆಲ್ಲ ಕೊಲ್ಲೋದು 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 ಹಾಕೋದು, ಕೊಂದ ಮೇಲೆ ತಮ್ಮ ಕೊಡಲಿ ಒಯ್ಯೋದು, ಒಂದು ಕಡೆ ತೊಳೆಯೋದು. ಅದು ಸಮಂತ ಪಂಚಕಾದ ತೀರ್ಥ ಆಯಿತು. ಕುರುಕ್ಷೇತ್ರದಲ್ಲಿ 5 ತೀರ್ಥಗಳು ಮಾಡಿದ್ದಾರೆ. ಎಂಥ ತೀರ್ಥಗಳು ಅಂತ, ರಕ್ತದ ಮಡುವುಗಳವೆಲ್ಲ ಕೂಡ. ಸ್ವಾಮಿ ರಕ್ತ ಮಡಿನ ಅಂತ ಕೇಳಿದರೆ, ರಕ್ತ ಮಡಿಯಲ್ಲ, ದುಷ್ಟಜನರು ಕೊಲ್ತಾರಲ್ಲ ಆ ಕಾರ್ಯ ಮಡಿ ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ, ಈ ರೀತಿ ಮಾಡಿ 8 ಜನಗಳನ್ನು ಕೊಂದು ಹಾಕಿಬಿಡ್ತಾರೆ. ಕ್ಷತ್ರಿಯರು ದಾರಿ ತಪ್ಪಿದಾಗ ಮಾಡಿದ ಕೆಲಸ ಇದರಿಂದ ನಮಗೆ ಅರ್ಥ ಆಗುತ್ತೆ. ನಮ್ಮ ಸಮಾಜಕ್ಕೆ ಎರಡು ಬೇಕು ಅಂತ ಹೇಳ್ತಾರೆ ಆಚಾರ್ಯ. ಬಾಹೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷ್ಯ. ಬಾಹುಬಲ ಇರಬೇಕು, ಜ್ಞಾನಬಲ ಇರಬೇಕು, ಧರ್ಮ ಉಡಿಬೇಕಾದ್ರೆ ಎರಡು ಇರಬೇಕು. ಬಾಹುಬಲ ಯಾರಲ್ಲಿಟ್ಟಿದ್ದಾನೆ ಪರಮಾತ್ಮ? ಕ್ಷತ್ರಿಯರಲ್ಲಿ. ಈ ಜ್ಞಾನಬಲ ಎಲ್ಲಿಟ್ಟಿದ್ದಾನೆ? ಬ್ರಾಹ್ಮಣರಲ್ಲಿ. ಸೊ ಬ್ರಾಹ್ಮಣರು ಹೇಳಬೇಕು, ಕ್ಷತ್ರಿಯ ನಡೆಸಬೇಕು, ಇದು ಲೋಕದ ಪದ್ಧತಿ. ಆದರೆ ಯಾವಾಗ ಕ್ಷತ್ರಿಯ ದಾರಿ ತಪ್ಪಿ ಹೋಗ್ತಾನೆ, ಬ್ರಾಹ್ಮಣ ಏನು ಮಾಡಬೇಕಂತೆ? ತಾನೇ ರಾಜ್ಯ ಸೂತ್ರ ಹಿಡಿಬೇಕು ಅಂತ ಪರಿಸರವನ್ನು ತೋರಿಸಿಕೊಟ್ಟಿದ್ದಾನೆ. ಕ್ಷತ್ರಿಯ ಕೆಟ್ಟಾಗ ಬ್ರಾಹ್ಮಣ ಉದ್ಧಾರ ಮಾಡಬೇಕು ಅಂತ. ಇವತ್ತು ಏನಾಗಿದೆ ಗೊತ್ತು ನಮಗೆ, ರಾಜಕಾರಣ ಕೆಟ್ಟ ಹೋಗಿಬಿಟ್ಟಿದೆ, ಬ್ರಾಹ್ಮಣ ಹಿಡಿಬೇಕು. ಅವ್ರಿಗಿಂತ ಜಾತಿ ಇವ್ರು ಕೆಟ್ಟ ಹೋಗಿದ್ದಾರೆ, ಇನ್ಯಾರು ಹಿಡಿಬೇಕೀಗ? ಕತೆ ಮುಗಿದೋಯ್ತೆ. ಅಂದರೆ ಹೇಳೋರು ಕೇಳೋರು, ಕೇಳೋರು ಕ್ಷತ್ರಿಯರು, ಹೇಳೋರು ಬ್ರಾಹ್ಮಣರು. ಯಾರು ಹೋದಾಗ ಕೇಳಿದ್ರು, ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ ಕೇಳ್ತಾರೆ. ಅವ್ಯವಸ್ಥೆ ಇದ್ದ ಹೇಳೋರು ಕೇಳೋರು ಯಾರೂ ಇಲ್ವಾ? ಹೇಳೋನು ಬ್ರಾಹ್ಮಣ, ಕೇಳೋದು ಕ್ಷತ್ರಿಯ. ಅದು ಇಬ್ಬರು ಇಲ್ಲದವರು ಅಸ್ತವ್ಯಸ್ತ ಆಗುತ್ತೆ ಅಂತ. ಇವತ್ತು ಸ್ಥಿತಿ ಹಾಗೆ ಬಂದರೆ ಹೆಚ್ಚು ಕಡಿಮೆ ಇವರಿಗಿಂತ ಅವರು ಅವರಿಗಿಂತ ಮೇಲುವಂತೆ ಧರ್ಮ ಹೇಗೆ ಉಡಿಬೇಕು? ಕಲಿಯುಗ ಇದು. ಮತ್ತೆ ಅಲ್ಲೇ ಕಾಣಿಸ್ಕೊಂಡು ಸೆಟ್ರೇಟ್ ಮಾಡಿದರು ಅಂದರೆ ಅದು ಕೃತಯುಗದ ಎಂಡು, ತ್ರೇತಾಯುಗದ ಆರಂಭ, ಅದಕ್ಕೆ ಮಾಡಿದರು. ಇದು ಕಲಿಯುಗ ಇರೋದೇ ಹೀಗೆ ಮಾಡ್ತಾ ಇದೆ. ಹೀಗೆ ಕಂಟಿನ್ಯೂ ಆಗಬೇಕೆ ಹೊರತು ಇದು ಬದಲಾಗೋದು, ಸದ್ಯಕ್ಕಂತ ಇದು ಬಂದಾಗ ಚಾನ್ಸ್ ಇರೋದಿಲ್ಲ. ಅವರವ್ರ ಮಟ್ಟಿಗೆ ಚೇಂಜ್ ಆಗಬೇಕೆ ಹೊರತು ಸಾಮೂಹಿಕ ಚೇಂಜ್ ಮಾಡೋ ಕಾಲ ಇದು ಅಲ್ವೇ ಅಲ್ಲ. ಪ್ರಯತ್ನ ಬಿಡಬಾರದು, ಅದು ಆಗೋದಿಲ್ಲ ಅಂತ ನಿರಾಶರು ಆಗಬಾರ್ದು ಅಷ್ಟು ತಿಳಿಸ್ತಾರೆ. ಅಲ್ಲಿಗೆ ಸಮಂತ ನಿರ್ಮಾಣವಾಯಿತಂತೆ. ಅಲ್ಲ, ಬ್ರಾಹ್ಮಣ ಕ್ಷತ್ರಿಯರನ್ನು ನಿರ್ಗ್ರಹ ಮಾಡಿದ ಸರಿನೇ, ಬ್ರಾಹ್ಮಣ ರಾಜ್ಯ ಆಳ್ಬಾರ್ದು, ಅವಾಗ ಏನು ಮಾಡಬೇಕು? ಅದಕ್ಕಾರೆ ಏನು ಮಾಡಿದ್ರು ಗೊತ್ತಾ? ಗೆಲ್ಲೋದು, ಭೂಮಿನೆಲ್ಲ ದಾನ ಮಾಡಿಬಿಡು, ಗೆಲ್ಲೋದು ದಾನ ಮಾಡೋದು, ಗೆಲ್ಲೋದು ದಾನ, ಒಂದು ತಾವು ಇಟ್ಕೊಳ್ಳಿಲ್ಲ. ಇದರಿಂದ ಏನಾಯಿತು ಅಂದರೆ, ರಾಜ್ಯಕ್ಕೋಸ್ಕರ ಮಾಡಿದ ವಧೆಯೇ ಅಲ್ಲ, ಧರ್ಮಕ್ಕೋಸ್ಕರ ಮಾಡಿದ ವಧೆಯ ಹೊರತು ರಾಜ್ಯಕ್ಕೋಸ್ಕರ ಮಾಡಿದ ವಧೆ ಆಗಲಿಲ್ಲ. ತೋರಿಸ್ಕೊಡ್ತಾರೆ. ಅಲ್ಲಿ ಎಲ್ಲ ಕೆಲಸ ಮುಗಿದು 21 ಭೂಪ್ರದಕ್ಷಿಣೆ ಮಾಡಿ ಇಲ್ಲ ಜಾಗ ಬೇಕಾಯ್ತಲ್ಲ, ದಾನ ಕೊಟ್ಟ ಜಾಗದಲ್ಲಿ ನಿಂತುಬಿಟ್ರೆ ದತ್ತಾಪರಣ ಮಾಡಿದಾಗುತ್ತೆ, ಹೊಸ ಜಾಗ ಬೇಕಾಯ್ತು. ನಿಂತ್ಕೊಂಡ್ರು ಬೆಟ್ಟದ ಮೇಲೆ ನಿಂತ್ಕೊಂಡ್ರು, ಸಮುದ್ರಕ್ಕೆ ಹೇಳಿದರು ಬಾಣ ಹೊಡಿತೇನೆ, ಈಗ ಎಷ್ಟು ದೂರ ಬಾಣ ಬಿಡುತ್ತೇನೋ ಅಷ್ಟು ದೂರ ಸಮುದ್ರ ಹಿಂದೂ ಸೇರಬೇಕು ಅಂತ ಹೇಳಿದರು. ಸಮುದ್ರ ರಾಜ ಕೈ ಮುಕ್ಕೊಂಡು ನಿಂತಿದ್ದ, ತಕ್ಷಣ ಬಾಣ ಹೊಡೆದ್ರು, ಹೋಯ್ತು ಹೋಯ್ತು. ಕರ್ಣೇ ಪದನ್ಯಸ್ತ ರುಚಿರಿರಂಸು ವಾರಾಶಿವಸ್ತ್ರಂ ಜಗನ್ನಾಧಿ ಯಶ್ಯಾಹ ಅಮೂಮುಚತ್ ಬಾಣಕರೇಣ ಭೂಮೇಹೆ ಸಾ ಭಾರ್ಗವ ಜಯತಿ ಕ್ಷಿತಿರ್ನಃ ಅಂತ ಹೇಳಬೇಕಾದ್ರೆ ವಜ್ರಾಸವನ್ನು ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಪರಶುರಾಮ ಕ್ಷೇತ್ರ ನಿರ್ಮಾಣವಾಯಿತು. ಸಮುದ್ರ ಹಿಂದೆ ಸೇರಿತ, ಅದಿಷ್ಟು ಜಾಗಕ್ಕೆ ಏನಂತಿದ್ರು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಇವತ್ತಿಗೂ ಕೂಡ ಇಂಡಿಯಾದಲ್ಲಿ ಜಗತ್ತೊಳಗೆ ವಂಡರ್ಫುಲ್ ಪ್ಲೇಸು, ಅಂಥ ಜಾಗ ಮತ್ತೆ ಸಿಗೋದಿಲ್ಲ. ಇದು ಮದ್ರಾಸ್ಗೆ ಹೋಗ್ತೀರಿ ಇಲ್ಲಿಂದ ನೀವೀಗ, ಅಲ್ಲಿ ಘಾಟ್ ಸೆಕ್ಷನ್ ಬರೋದೇ ಇಲ್ಲ, ಸೀದಾ ಹಾಗೆ ಹೋಗಿಬಿಡುತ್ತೆ. ಈಗ ಜಗನ್ನಾಥ್ಪುರಿಗೆ ಹೋಗ್ತೀರಿ, ಘಾಟ್ ಸೆಕ್ಷನ್ ಬರೋದೇ ಇಲ್ಲ. ಈ ಕಡೆ ಬರ್ತದೆ, ಅದಕ್ಕೋಸ್ಕರ ಸಮುದ್ರ ಹಿಂದಕ್ಕೆ ಸರ್ಕೊಂಡಿದೆ. ಅಲ್ಲಿ ಸ್ವಲ್ಪ ಹಿಂದೂ ಸರದ ಜಾಗ ಅಲ್ಲ, ಹಿಂದೂ ಸರದ ಗುರುತು ಅದಿಷ್ಟು ಕೂಡ. ಇವತ್ತೇನು ಬೆಟ್ಟ ಇಳಿತಿ ಅಲ್ಲಿಂದ ಶುರು ಆಗುತ್ತೆ ಸಮುದ್ರ, ಅಲ್ಲಿವರೆಗೆ ಸಮುದ್ರ ಇದ್ದ ಜಾಗ ಅದು. ಮುಂದೆ ಹೋಗ್ತಾ 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 ಡೀಪ್ ಆಗ್ತಾ ಹೋಗುತ್ತೆ. ಅದು ಎಂಥ ಮ್ಯಾಜಿಕ್ ಇದು, ಜಗತ್ತಿನ ಯಾವ ಭಾಗದಲ್ಲಿ ಈ ರೀತಿ ಇಲ್ಲ. ಮತ್ತೆ ಇಲ್ಲಿ ಒಂದೇ ಕಡೆ ಆಗಿರೋದು ಅಂದರೆ ನಮ್ಮ ರಾಮಾಯಣ ಮಹಾಭಾರತಗಳ ಕಥೆ ಎಷ್ಟು ಸತ್ಯ ಅಂತ ಹೇಳೋದಕ್ಕೆ ಒಳ್ಳೆ ನಿದರ್ಶನ ಐತಿ. ಅಲ್ಲಿ ಜಾಗ ತರಿಸಿ ಅಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅವತ್ತಿದ್ದು ಪರಶುರಾಮ ಕ್ಷೇತ್ರ, ಇಲ್ಲಿ ರಾಮಕ್ಷೇತ್ರ, ಪರಶುರಾಮ ಕ್ಷೇತ್ರ, ಎರಡು ದೇವರ ಕ್ಷೇತ್ರನೇ. ಈಶಾವಾಸ್ಯಂ ಇದಂ ಸರ್ವಂ. ಇಲ್ಲಿದ್ದಾಗ ರಾಮಕ್ಷೇತ್ರ ಹೇಳಬೇಕು, ಅಲ್ಲಿಂದ ಪರಶುರಾಮ ಕ್ಷೇತ್ರ ಹೇಳೋದು. ಅಲ್ಲಿ ಹೋದ್ರೂ ಅದೇ, ಇಲ್ಲಿ ಹೋದ್ರೂ ಅದೇ, ಸಂಧ್ಯಾನ ಮಾಡಿದ್ರೆ ಎಲ್ಲೋ ಯಾವ ಕ್ಷೇತ್ರನೂ ಇಲ್ಲ ಅವರಿಗೆ. ಮಾಡೋರು ಅಭ್ಯಾಸ ಆಗಿಬಿಟ್ಟಿರ್ತದೆ, ಅಲ್ಲೂ ರಾಮಕ್ಷೇತ್ರ ಇದ್ರೆ ಮಾಡ್ತಿರ್ತಾರಪ್ಪ. ಅವ್ರಿಗೆ ಅಭ್ಯಾಸ ಬಿಡ್ಲಕ್ಕಾಗೋದಿಲ್ಲ, ಸಂಧ್ಯಾನ ಮುಗಿದ್ಮೇಲೆ ನೆನಪಾಗ್ತದೆ, ಮುಗಿದೋಗ್ಬಿಟ್ಟಿರ್ತದೆ. ರಾಂಗ್ ಇನ್ನು ಕೊಟ್ಟಾಗತ್ತಷ್ಟೆ. ಮುಟ್ಟುತ್ತಾ ಅಂತ ಕೇಳಿದರೆ ಒಂದು ರಾಂಗ್ ಕಮಾಂಡ್ ಕೊಟ್ಟರು ಫೈಲ್ ಓಪನ್ ಆಗೋದಿಲ್ಲ. ನೆನಪಿರಲಿ, ಫೈಲ್ ಕರೆಕ್ಟ್ ಓಪನ್ ಆಗಬೇಕಾದ್ರೆ ಕಂಪ್ಯೂಟರ್ ಕರೆಕ್ಟ್ ಇನ್ನು ಕೊಟ್ಟರೆ ಮಾತ್ರ ಅದು ಓಪನ್ ಆಗಿದೆ, ಓಪನ್ ಆಗೋದಿಲ್ಲ. ಸೊ ಸಂಕಲ್ಪ ತಪ್ಪು ಮಾಡಿದರೆ ಫಲ ಕಡಿಮೆ ಆಗುತ್ತೆ. ಆದ್ದರಿಂದಾಗೇನೆ ಸರಿಯಾಗಿ ತಿಳ್ಕೊಂಡು ಮಾಡೋದು. ಈ ಒಂದಾಯ್ತು ನಮಗೊಂದು ವಿಶೇಷ. ಎಲ್ಲ ಪರಶುರಾಮದೇವರು ತಮ್ಮ ಜಾಗಕ್ಕೆ ಅಷ್ಟು ದೊಡ್ಡ ಜಾಗ ಯಾತಕ್ಕೆ ಕ್ರಿಯೇಟ್ ಮಾಡಿದರು ಅಂದರೆ ಮನುಷ್ಯನ ಪದ್ಧತಿ ಒಂದಿರುತ್ತೆ. ಮಕ್ಕಳಿಗೆ ಆಸ್ತಿ ಮಾಡಬೇಕು ಒಂದು ಪದ್ಧತಿ ಇರುತ್ತೆ. ಗೊತ್ತಾನೆ, ಮದುವೆ ಆದ ತಕ್ಷಣ ಮಕ್ಕಳಾಗಿ ಮೊದಲೇ ಶುರು ಮಾಡಿಬಿಡ್ತಾನೆ. ಆಗಲೇ ಪರಿಸರ ಏನು ಮಾಡಿದ್ದಾರೆ ಅಂದರೆ ಮುಂದೆ ತಮ್ಮ ಮಗ ಮಧ್ವಾಚಾರ ಹುಡ್ತಾರೆ, ಅವ್ರಿಗೊಂದು ಆಸ್ತಿ ಮಾಡಬೇಕು ಅಂತ. ಪರಿಸರಾಮ ಕ್ಷೇತ್ರ 20-30 ಮಾಡಲಿಲ್ಲ ಅವರು, 60-40 ಮಾಡಲಿಲ್ಲ, 1000 ಕಿಲೋಮೀಟರ್ ದೂರ ಜಾಗ ಮಾಡಿಟ್ಬಿಟ್ಟಿದ್ರು. ಅಲ್ಲೇ ಅವತಾರ ಮಾಡ್ತಾರೆ ವಾಯುದೇವರು. ಅದಕ್ಕೆ ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಸತ್ಯಲೋಕೇಶ್ವರ ಪ್ರಾಣ ಯತ್ರಾವಾತರ ದುತ್ಸುಕ. ಅದಕ್ಕೆ ವಿಚಾರ ಎಲ್ಲ ಬಿಟ್ಟು ಅಲ್ಲೇ ಅವತಾರ ಮಾಡಿದ್ರು, ನಮ್ಮಪ್ಪ ನನಗೋಸ್ಕರ ಮಾಡಿದ ಜಾಗ ಅಂತ ಅವತಾರ ಮಾಡಿದ್ರು. ಮತ್ತು ತಂದೆ ತಾಯಿ ಬೇರೆ ಬೇಕಲ್ಲ, ದುರ್ಗಾದೇವಿ ಅಲ್ಲೇ ಇದ್ದಾರೆ, ಪರಶುರಾಮದೇವರು, ದುರ್ಗಾದೇವಿ ಆಚಾರ್ಯರು. ಹೀಗೆ ಪರಶುರಾಮ ಕ್ಷೇತ್ರದಲ್ಲಿ 3 ಜನದ ಅವತಾರ. ಮತ್ತು ಇನ್ನೇನು ಗೊತ್ತಾ, ಅಪ್ಪ ಮಾಡಿದ ಮಗ ಮಾಡೋದು ಮನುಷ್ಯನ ಪದ್ಧತಿ. ಅಪ್ಪ ಮಾಡಿದಾಗ ಮಗ ಮಾಡ್ತಾನೆ. ಅಪ್ಪ ಏನು ಮಾಡಿದರು, 21 ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರ ನಾಶ ಮಾಡಿಬಿಟ್ಟು, ಮಗ 21 ದುರ್ಭಾಷ್ಯ ಖಂಡನೆ ಮಾಡಿ ಮತ್ತೆ ಮ್ಯಾಚಿಂಗ್ ಮಾಡಿದರು. ಏಕವಿಂಶತಿ ಗುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣ ಭಾಷ್ಯ ಮದ್ಭುತಂ. 21 ಸರ್ತಿ ಆಯಿತು. ಇಲ್ಲೂ ವ್ಯತ್ಯಾಸ, ಅಲ್ಲಿ ಶಸ್ತ್ರ ಹಿಡಿದು ಅವ್ರು ಮಾಡಿದರು, ಶಾಸ್ತ್ರ ಹಿಡಿದು ಇವ್ರು ಮಾಡಿದರು. ಹೀಗಾಗಿ ಇಬ್ಬರು ಮಾಡಿದ ಕೆಲಸ ಒಂದೇ ಕೆಲಸ. ಸರ್ವೋತ್ತಮನಾಗಿ ಅವರು ಮಾಡಿ ದುಷ್ಟ ಶಿಕ್ಷಣ ಮಾಡಿದರು, ಜೀವೋತ್ತ ಇವರು ಮಾಡಿ ದುರ್ಮತ ಖಂಡನೆ ಮಾಡಿದರು. ಹೀಗಾಗಿ ವಾಯುದೇವರು ಪರಮಾತ್ಮನಿಗೆ ಸಾಕ್ಷಾತ್ ಪ್ರತಿಬಿಂಬ ನಿದರ್ಶನವಾಯಿತು. ಇದನ್ನೆಲ್ಲ ತಿಳ್ಕೊಂಡು ಪರಶುರಾಮದೇವರನ್ನ ಆರಾಧನೆ ಮಾಡಿ ನಾವು ಅರಿಕೆ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತಾಗ. ಆ ವಿಜಿತ ಕುಡ್ರುಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣ. ಒಂದು ಆಚಾರ ಒಂದು ಮಾತಿಗೆ ಉತ್ತರ ಕೊಡ್ತಾರೆ. ಇದು ಯಾವ ನ್ಯಾಯ ಇದು? ಕ್ಷತ್ರಿಯ ಒಂದು ಕಾರಣಕ್ಕೇನೆ ಪಟ ಪಟ ಹೊಡೆದಾಕ್ಬಿಟ್ರೆ ಹಾಗಿದ್ರೆ ಕ್ಷತ್ರಿಯರು ಆಗೋದೇ ತಪ್ಪ, ಒಳ್ಳೆಯವ್ರ ಗತಿ ಏನು ಅಂತ ಕೇಳಿದರೆ ಏನೇ ಯಾಕೆ ತಪ್ಪು ಗತಿ ಹುಟ್ಟಿಸ್ಬಿಡ್ತಾರೆ. ದಶರಥ ರಾಜ ಆ ಕಾಲದಲ್ಲಿದ್ದ, ಪರಿಸರದೇವರು 20 ಸಂಚಾರ ಮಾಡಿದರು, ದಶರಥ ಹೇಗೆ ಉಳ್ಕೊಂಡ ಅಂತ ಪ್ರಶ್ನೆ ಆಗಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಏನು ಮಾಡ್ತಾರೆ ಹರಿಕಥೆಯಲ್ಲಿ ಹೇಳಬೇಕಾದ್ರೆ, ಪರಶುರಾಮದೇವರು ಒಂದು ಸಂಕಲ್ಪ ಮಾಡಿದ್ದಾರೆ. ಯಾರಾದರೂ ಕೂಡ ಕಂಕಣ ಕಟ್ಟಿಕೊಂಡು ಮದುವೆಗೋಸ್ಕರ ಕೂತಿದ್ರೆ ಅವನು ಕೊಲ್ತಿದ್ದಿಲ್ವ. ಅದು ದಶರಥ ಏನು ಮಾಡ್ತಿದ್ದ ಗೊತ್ತಾ, ಪರಿಸರ ಅವರು ಸುತ್ತಮುತ್ತ ಬಂದರೆಂದು ಗೊತ್ತಾದ ತಕ್ಷಣ ಒಂದು ಮದುವೆ ನಿಶ್ಚಯ ಮಾಡಿಕೊಳ್ಳೋದು, ಹಸಿಮನೆ ಕೂತ್ಬಿಡೋದು, ಅವ್ರು ಬದುಕಿದೆ ಬಡದೀವ ಅಂತ ಮತ್ತೆ ಹೋಗೋದು, ಮತ್ತೆ ಬರೋದು ಮತ್ತೆ ಮದುವೆ ಮಾಡ್ಕೊತಿದ್ದ. ಹೀಗಾಗಿ ಆತನು 200 ಜನ ಹೆಂಡದ ಮೇಲೆ ಇರ್ತಾರೆ, ಆತ 300 ಜನ ಹೆಂಡಂದ್ರೆ ಆತನಿಗೆ, ಅದಕ್ಕೆ ಬದುಕಿದ್ದ ಅಂತ ಕತೆ ಹುಟ್ಟಿಸ್ಬಿಡ್ತಾನೆ. ಇದು ಸುಳ್ಳು ಕತೆಗಳು, ಹೆಂಡಂದಿರದೇ ಜಾಸ್ತಿ ಹೌದು, ಅದಕ್ಕೆ ಇದು ಕಾರಣ ಅಲ್ಲ. ಆಚಾರ್ಯ ಹೇಳ್ತಾರೆ, ಪರಶುರಾಮದೇವರು ಅವತಾರ ಮಾಡಿದ್ದು ಪರಿಕ್ಷತ್ರಿಯನ್ನು ಕೊಲ್ಲಕ್ಕಲ್ಲ, ಅವಿಜಿತ ಕೂನೃಪತಿ ಸಮಿತಿ ವಿಖಂಡನ, ದುಷ್ಟಕ್ಷತ್ರಿಯ ಸಂಹಾರ ಮಾಡಲಿಕ್ಕೆ ಮತ್ತೆ ಅವತಾರ ಮಾಡಿದರೆ ಹೊರತು ಒಳ್ಳೆ ಕ್ಷತ್ರಿಯನ್ನು ಕೊಲ್ಲೋದು ಮಾಡೋಕ್ಕಲ್ಲ. ದಶರಥನ ಯಾತಕ್ಕೆ ಕೊಂದಿದ್ದಿಲ್ಲ ಅಂದರೆ ದುಷ್ಟಕ್ಷತ್ರಿಯ ಅಲ್ಲ ಆತ, ಅದಕ್ಕೆ ಕೊಂದಿದ್ದಿಲ್ಲ ಅಷ್ಟೇ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ದುಷ್ಟಕ್ಷತ್ರಿಯ ಬೇರೆ ಬರೀಕ್ಷತ್ರಿಯವೇ, ದಶರಥರಾಜ ದುಷ್ಟಕ್ಷತ್ರಿಯನಲ್ಲ ಬರೀಕ್ಷತ್ರಿಯ ಶಿಷ್ಟಕ್ಷತ್ರಿಯ, ಅದಕ್ಕೆ ಕೊಂದಿರಲಿಲ್ಲ. ಇದು ಅರ್ಥ ಮಾಡಿಕೊಂಡು ಸಮಸ್ಯೆನೇ ಬರೋದಿಲ್ಲ. ಅಷ್ಟು ಮಾಡ್ತಾರೆ ಪರಶುರಾಮದೇವರು. ಅಂತ ಪರಶುರಾಮದೇವರ ಸ್ಮರಣೆ ಬಹಳ ಮುಖ್ಯವಾದದ್ದು. ಅವಿಜಿತ ಪುನ್ ಅವಿಜಿತ, ಆ ಒಂದು ಶ್ಲೋಕಕ್ಕೆ ಭಾರಿ ಅರ್ಥ ಉಂಟು. ಹೇ ಆ, ಹೇ ವಿಜಿತ, ಹೇ ಆ ದೇವರಿಗೆ ಆ ಅಂತ ಹೆದರಿದೆ. ಆ ಅಂದರೆ ನಾರಾಯ, ಯಾವುದೇ ಡಿಕ್ಷನರಿ ತೆಗೆದು ನೋಡಿ ಫಸ್ಟ್ ಅಕ್ಷರ ಆ ಅಂತಿರೋದು. ಅರ್ಥ ಏನು ಬರ್ತದೆ, ವಿಷ್ಣುವಿನ ಹೆಸರು, ಬೇರೆ ದೇವರ ವಿಷ್ಣುವಿನ ಹೆಸರು ಅಂತಲೇ ಬರೆದಿರೋದು. ಆಚೆ ಆ ಅಂದರೆ ಎಲ್ಲ ವಿಷ್ಣುವೇ ಅಂತ ಅರ್ಥ. ಆಮೇಲೆ ವಿಜಿತ, ವಿಜಿತ ಅಂದ್ರೇನು, ವಿಶೇಷೇಣ ಜಿತ, ವಿಶೇಷವಾಗಿ ಶತ್ರು ಜಿದಂತೆ ಪುಂಡರೀಕಾಕ್ಷ ಜಿದಂತೆ ವಿಶ್ವಭಾವನ. ಎಲ್ಲರೂ ಗೆಲ್ಲಬಹುದು, ದೇವರಿಗೆಲ್ಲ ರೀತಿಯೇ ಬೇರೆ, ಎಲ್ಲರೂ ಗೆಲ್ಲೋದು ದೇವರ ಅನುಗ್ರಹದಿಂದ. ದೇವರು ಸ್ವತಂತ್ರನಾಗಿ ಗೆಲ್ತಾನೆ, ಆದ್ರಿಂದ ಹಾಗೇ ವಿಶಿಷ್ಟವಾಗಿ ಗೆಲ್ಲುವವನೇ. ಅಥವಾ ವಿಜಿತ, ವಿ ಅಂದರೆ ಗರುಡ, ನೀನಲ್ಲ ಗರುಡ ಪಕ್ಷಿಯಿಂದನೇ ಗೆಲ್ಸೋ ನೀನು, ನೀನು ಯುದ್ಧ ಮಾಡಬೇಕಾ, ನಾನು ವಾಹನ ನೋಡಿ ಸಾಕು, ನಾನು ಡ್ರೈವರ್ ಕೇಳಿ ಉತ್ತರ ಕೊಡ್ತಾನೆ ಅಂತಾರಲ್ಲ ಆ ಥರ. ಅಷ್ಟರ ಮಟ್ಟಿಗೆ ವಿಜಿತ. ಇನ್ನೂ ಅರ್ಥ ಮಾಡ್ಕೊಂಡ್ರೆ ಅವಿಜಿತ ಕೂನೃಪತಿ ಸಮಿತಿ ವಿಖಂಡನ. ಕೂನೃಪತಿ, ಕೂ ಅಂದರೆ ಕೆಟ್ಟದ್ದು, ನೃಪತಿ ಅಂದರೆ ರಾಜರುಗಳು, ಕೆಟ್ಟ ರಾಜರುಗಳ ಸಮಿತಿ ಅಂದರೆ ಗುಂಪು, ಅದನ್ನು ಖಂಡನ ಮಾಡಿದವರು. ಅಂದರೆ ಕೆಟ್ಟ ರಾಜರನ್ನಲ್ಲ, ರಾಜರ ಗುಂಪು ಗುಂಪನ್ನೇ ಕೊಂದು ಹಾಕಿದವರು. ಅದಕ್ಕೆ ಇನ್ನೊಂದು ಅರ್ಥ, ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ. ಅವಿಜಿತ ಅಂತ ಹೇಳಿದರೆ ಆಚೆ ಅವಿ ಶಬ್ದಕ್ಕೆ ಕುರಿ ಅಂತ ಒಂದು ಅರ್ಥ. ಅವಿಜಿತ ಕುಂಡ್ರಪತಿ ಅಂದ್ರೇನು? ಕೆಟ್ಟ ರಾಜರುಗಳನ್ನ ಕುರಿ ಓಡಿಸ್ತೇವೆ ಓಡಿಸ್ತೇವರು ಇನ್ನೊಂದು ಅರ್ಥ. ಅಂದರೆ ಕುರಿ ಓಡಿಸೋದು ಬಡ 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 ಹೋಗಿಬಿಡ್ಬೇಕಾಗಲಿ. ಕುರಿಗಳನ್ನು ದೃಷ್ಟಾಂತ ಕೊಡಬೇಕಾದ್ರೆ ಆಚಾರ್ಯ ಕುರುಕ್ಷೇತ್ರದ ವರ್ಣನೆ ಮಾಡಬೇಕಾದ್ರೆ ಶತ್ರುಗಳನ್ನು ಭೀಷ್ಮರು ದ್ರೋಣರು ಹೇಗೆ ಓಡಿಸ್ತಾ ಇದ್ರು ಅಂದರೆ ಪರಾನ್ ವಿದ್ರಾವಯಾಮಾಸ ಪರಾನ್ ಅವೀನೀವ ಅಂತ ಹೇಳಿದ್ದಾರೆ. ಕುರಿಗಳನ್ನು ಓಡಿಸಿದರೆ ಹೇಗೋ ಹಾಗೆ ಆ ರೀತಿ ವೃಕ್ಷಕ್ಷತ್ರಿಯರುಗಳನ್ನು ವರ ಇದ್ದ ವೃಕ್ಷಕ್ಷತ್ರಿಯರುಗಳನ್ನು ಕುರಿಯಂತೆ ಓಡಿಸಿದವರು. ಅದಕ್ಕೋಸ್ಕರ ಅವಿ ಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ್ಪ ಭವಮಮ ಶರಣ. ಸರಿ, ವೀರಪ್ಪ ಯಾಕೆ ಬಂದ? ವೀರಪ್ಪ ಅಂತ ಬಂತಲ್ಲ, ಅಧ್ಯಾತ್ಮಕ್ಕೆ ಬಂತು. ಅದೆಲ್ಲ ಹೆಸರಿಟ್ಕೊಂಡಿರೋದು ದೇವರ ಹೆಸರು ವೀರಪ್ಪ. ಏನು ಹೆಸರು ಅಂತ ಕೇಳಿದರೆ ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ವೀರರನ್ನು ಪಾಲಿಸುವವನು ವೀರಪ್ಪ, ಪ್ರಸಿದ್ಧವಾದ ಅರ್ಥ. ಇನ್ನೊಂದು ಅರ್ಥ, ವಿ ಅಂದರೆ ಗರುಡ, ಈರ ಅಂದರೆ ವಾಯುದೇವರು. ವಿ ಈರ ಗರುಡ ದೇವರತ್ತು ವಾಯುದೇವರನ್ನು ಪಾಲಿಸಬಹುದು ಅಂತ ಅರ್ಥ. ಅಲ್ಲ, ಎಲ್ಲರೂ ಪಾಲಿಸ್ತಾರೆ, ಇಬ್ಬರನ್ನ ಯಾಕೆ ಸ್ಪೆಷಲ್ ಆಗಿ ಹೇಳ್ತೀರಿ ಅಂತ ಕೇಳಿದರೆ, ದೇವರಿಗೆ ಗರುಡ ವಾಹನ ಅಂತ ಹೆಸರಿದೆ, ವಾಯುವಾಹನ ಅಂತ ಹೆಸರಿದೆ. ಸೊ ವಿ ಪ ಅಂತ ಹೇಳಿದ್ರಿಂದ ಗರುಡನ ಮೇಲೆ ಕೂತ್ಕೊಂಡು ಪರಮಾತ್ಮ ತಾನು ಮೆರೀತಾ ಇಲ್ಲ, ಗರುಡನೊಳಗೆ ಕೂತ್ಕೊಂಡು ತನ್ನನ್ನು ತಾನೇ ಹೊತ್ತಿದ್ದಾನೆ ಹೊರತು ಗರುಡನ ಡಿಪೆಂಡ್ ಆಗಿಲ್ಲ ಗರುಡನ ಮೇಲೆ. ವೀರಪ್ಪ ಆಮೇಲೆ ಈರ ವಾಯುವಾಹನ, ವಾಯುವಾಹನ ವಾಯುದೇವರ ಮೇಲೆ ಕೂತಿದ್ರು ಕೂಡ ಹೊತ್ತಿರೋದು ತಾನೇ ತಾನೇ ಹೊರತು ವಾಯುದೇವ ಡಿಪೆಂಡ್ ಆಗಿಲ್ಲ ಅಂತ ಹೇಳೋದಕ್ಕೋಸ್ಕರ ವೀರಪ್ಪ. ವಾಹನ ಅಂತ ಇಬ್ಬರಿಗೆ ಹೆಸರು, ಉಳಿದವರಿಗೆಲ್ಲ ಗರುಡ ವಾಹನ ವಾಯುವಾಹನ ಅದೆಲ್ಲ ಹೇಳೋದಕ್ಕೋಸ್ಕರವಾಗಿ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ್ಪ ಭವ ಮಮ ಶರಣಂ ಶುಭ ತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಈಗ ಅನೇಕ ರೀತಿಯಲ್ಲಿ ಆಚಾರ ಸ್ತೋತ್ರ ಮಾಡ್ತಾರೆ, ಅದೆಲ್ಲ ತಿಳ್ಕೊಂಡು ಪರಿಸರ ಆರಾಧನೆ ಮಾಡಿದರೆ ಎಂದೋ ಉಪಯೋಗ ಆಗುತ್ತೆ, ದಿವಸ ಉಪಯೋಗ ಆಗುತ್ತೆ. ದಿವಸ ಅಗ್ನಿ ಕಾರ್ಯ ಬೇಕೇ ಬೇಕು. ಹೆಂಗಸರಿಗೆ ಒಲೆ ಒತ್ತು ಅಡುಗೆ ಮಾಡಬೇಕಲ್ಲ, ಪರಿಸರ ಸ್ಮರಣೆ ಮಾಡಿಬಿಟ್ರೆ ಅದಿಲ್ಲ ಇದಿಲ್ಲ ಏನೇನೋ ಆಯಿತು ಯೋಚನೆ ಬರೋದು, ನಿಶ್ಚಿಂತೆಯಾಗಿ ಅಡುಗೆ ಆಗುತ್ತೆ, ಚೆನ್ನಾಗಾಗುತ್ತೆ, ಮಡಿಯಲಾಗುತ್ತೆ, ಮತ್ತು ಅದಿಲ್ಲ ಕೊರಗೋದು ತಪ್ಪಿ ಬಿಡುತ್ತೆ. ನೆನಪಿರಲಿ, ಪರಿಸರಾಮದೇವ ಸ್ಮರಣೆ ಇಲ್ಲದೇನೆ ಒಲೆ ಹೊತ್ತಿಟ್ರೆ ಅದು ಒಲೆ ಅಲ್ಲ, ಮಡಿ ಒಲೆ ಆಗೋದೇ ಇಲ್ಲ, ಅಷ್ಟು ಬಂದು ನೆನಪಿರುತ್ತೆ. ಆ ದೃಷ್ಟಿಯಿಂದ ಪರಿಸರಾಮದೇವರ ಸ್ಮರಣೆ ಭಾಳ ಮುಖ್ಯವಾದದ್ದು, ಎಲ್ಲ ರೂಪಗಳು ಹಾಗೇ ಮುಖ್ಯ. ಇದು ಇನ್ನೊಂದು ದೃಷ್ಟಿಯಿಂದ ಭಾಳ ಮುಖ್ಯ. ಪರಿಸರಾಮ ರೂಪದ ಸ್ಮರಣೆಯಿಂದ ಪಾಕ ಆಗುತ್ತೆ ಅಡಿಗೆ ಪಾಕ. ಪರಿಸರಾಮ ಕ್ಷೇತ್ರ ಅವತಾರ ಮಧ್ವಾಚಾರ ಸ್ಮರಣೆ ಮಾಡಿಬಿಟ್ರೆ ವಿಚಾರ ಪರಿಪಾಕ ಆಗ್ತದೆ, ಅಷ್ಟೇ ವ್ಯತ್ಯಾಸ. ಅದು ಪಾಕ, ಇದು ಪರಿಪಾಕ. ಅದು ಪಾಕ ಅನ್ನ, ಪರಿಪಾಕ ಜ್ಞಾನ. ಸೊ ಜ್ಞಾನ ಕಾರ್ಯದ ರೂಪ, ಬಲಕಾರ್ಯದ ರೂಪ ತಿಳ್ಕೊಂಡು ಉದ್ಧಾರ ಆಗಬೇಕು ಅಂತ ಹೇಳ್ತಾ, ಅದು ಅಕ್ಷಯ ತೃತೀಯಾದ ಶುಭ ದಿವಸದಂದು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಮೂರು ತುಂಬ ಜನ ಇದಕ್ಕೆ ಪ್ರಾಯೋಜಕರಾಗಿದ್ದಾರೆ. ವಿಜಯಧ್ವಜರ ಬಗ್ಗೆ ಒಂದು ಮಾತಾಡಬೇಕು. ಅಂಜನಾಥೂನ್ ಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯ ಧ್ವಜಂ ಅಂತ ಅವರ ಸ್ಮರಣೆ. ಅಂಜನಾಸೂನು ಸಾನ್ನಿಧ್ಯ, ಅಂಜನಾಸೂನು ಅಂದರೆ ಆಂಜನೇಯ, ಅವರ ವಿಶೇಷ ಸನ್ನಿಧಾನ ಇವರೊಳಗೆ ಅಂತ ಹೇಳಿದರು, ವಿಶೇಷ ಸನ್ನಿಧಾನ. ಅದರಿಂದಾಗಿಯೇ ವಿಜಯೇನ ವಿರಾಜಿತಂ, ಎಲ್ಲೋದ್ರೂ ಗೆಲುವು ಅವರಿಗೆ, ವಿಜಯದೇವರು ಬಂದ್ರೂ ಗೆಲುವು ಬಂತು ಅಂತ ಅರ್ಥ. ಯಾತಕ್ಕೆ ವಾಯುದೇವರೊಳಗೆ ಕೂತಿದ್ದಾರಲ್ಲ, ಹನುಮಂತ ದೇವರಿಗೆ ವಿಜಯ ಅಂತ ಹೆಸರು ಅಂತ ಹೇಳ್ತಾರೆ ಆಚಾರ್ಯ. ಜಯರೂಪಿ ಯಥೋಸು ಹನುಮಂತನ ಹೆಸರು ಹೇಳಿದರೆ ಸ್ಮರಣ ಅಂಜಿಕಿ ನ್ಯಾತಕಯ್ಯ, ಅದು ವಿಶೇಷ ಸನ್ನಿಧಾನ ಇದ್ದಿದ್ದರಿಂದ ವಿಜಯ ಭಜೇಹಂ ಅಜಿತ ಪ್ರೀತಿ ಜನಕಂ. ಅಜಿತ ಪ್ರೀತಿ ಜನಕಂ, ಅಜಿತ ಅಂದರೆ ನಾರಾಯಣ, ತ್ರಿರತ್ ಕಟಾಕ್ಷ ಬಲವತಿ ಅಜಿತಂ ನಮಾನ್. ಪರಮಾತ್ಮನ ಪ್ರೀತಿಯನ್ನು ಉಂಟು ಮಾಡಿಕೊಡ್ತಕ್ಕಂಥವರು. ಹೇಗೆ ಭಾಗವತಕ್ಕೆ ವ್ಯಾಖ್ಯಾನ ಬರೆದ್ರಲ್ಲ ಪದರತ್ನಾವಳಿ ಅಂತ, ಅದರಿಂದ ವಿಶೇಷವಾಗಿ ದೇವರು ಪ್ರೀತಿ ಬರಹ ಉಪಕಾರ ಮಾಡಿದ್ದಾರೆ. ಆದ್ದರಿಂದ ವಿಜಯತೀರ್ಥ ಸ್ವಾಮಿಗಳ ಸ್ಥಾನ ಬಹಳ ಶ್ರೇಷ್ಠವಾದದ್ದು. ಆಚಾರ್ಯರು ಭಾಗವತಕ್ಕೆ ಭಾಗವತ ತಾತ್ಪರ್ಯವನ್ನು ಬರೆದರು, ನೆನಪಿರಲಿ. ಆಚಾರ್ಯರು ಸಾಕ್ಷಾತ್ ಶಿಷ್ಯರಲ್ಲಿ ಯಾರೂ ಕೂಡ ಭಾಗವತ ತಾತ್ಪರ್ಯಕ್ಕೆ ಟೀಕಾನ ಬರೆದಿಲ್ಲ. ಜಯತೀರ್ಥರು ಅನುವ್ಯಾಖ್ಯಾನ ಭಾಷ್ಯಾದಿಗಳು ಬರೆದರು, ಭಾಗವತಕ್ಕೆ ಬರಲಿಲ್ಲ. ಫಸ್ಟ್ ಟೈಮ್ ಅದಕ್ಕೆ ಬರೆದಿದ್ದು ವಿಜಯಧ್ವಜ. ಅದರಿಂದ ವಿಜಯಧ್ವಜ ಸ್ಪೆಷಲ್, ಅವರು ಬರಲಿಲ್ಲ ಯಾತಕ್ಕೆ ಬರಲಿಲ್ಲ ಅಂದರೆ ಮೀಸಲಿಟ್ಟಿದ್ರು. ಹೇಗೆ ಶೇಷಚಂದ್ರಿಕಾಚಾರ್ಯ ಚಂದ್ರಿಕಾಚಾರ್ಯ ಮೀಸಲಿಟ್ಟರಲ್ಲ, ವಿಜಯಧ್ವಜರಿಗೋಸ್ಕರವಾಗಿ ಎಲ್ಲ ಆಚಾರ ಶಿಷ್ಯರುಗಳು ಕೂಡ ಸಾಕ್ಷಾತ್ ಶಿಷ್ಯರುಗಳು ಭಾಗವತ ತಾತ್ಪರ್ಯ ವ್ಯಾಖ್ಯಾನ ಬರೆದು ಮೀಸಲಿಟ್ಟಿದ್ದರು. ಅದನ್ನು ಅವರು ಬರೆದು ಪದರತ್ನಾವಳಿ ಅಂತ ಅದಕ್ಕೆ ಹೆಸರು. ಎಷ್ಟು ಅಮೋಘವಾದ ಗ್ರಂಥ ಅಂದರೆ, ಇವತ್ತು ಯಾರೇ ಭಾಗವತ ಹೇಳಬೇಕಾದ್ರೂ ಕೂಡ ಯಾವ ಒಂದು ಪಠಭೇದ ಇಲ್ಲ, ಆ ಭೇದ ಈ ಭೇದ ಯಾವುದೂ ಇಲ್ಲ. ವಿಜಯಧ್ವಜ ಸ್ಮರಣೆ ಮಾಡಿಯೇ ಮಾಡಬೇಕು. ಒಟ್ಟಿಗೆ ಬರದೇ ಇಲ್ಲ, ಮತ್ತು ಯಾರು ಸ್ತೋತ್ರ ಮಾಡಿ ಯಾವುದು ಯಾರು ಆಗಿರಲಿ, ಸ್ವಗೃಹಸ್ಥರು ಸ್ವಾಮಿ ಯಾರೇ ಬರೀರಿ, ವಿಜಯಧ್ವಜ ಸ್ಮರಣೆ ಮಾಡಿಯೇ ಬರೀತಾರೆ ಅವ್ರನ್ನ ಬಿಡೋದಿಲ್ಲ. ಅಂಥ ಒಂದು ಅಕ್ಸೆಪ್ಟೆನ್ಸ್ ಬಂತವ್ರು ಜೈತೀರ್ಥರ ಯಾಯಸುಧಾದಿ ಗ್ರಂಥಗಳಿಗೆ ಅಂತ ಅಕ್ಸೆಪ್ಟೆನ್ಸ್ ಬಂತಲ್ಲ, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್. ಹಾಗೆ ಭಾಗವತ ಆದ ವಿಜಯಧ್ವಜಿಯೇನೆ, ಇಷ್ಟರ ಮಟ್ಟಿಗೆ ಪುಣ್ಯಾತ್ಮರು ವಿಜಯಧ್ವಜ ಸ್ವಾಮಿಗಳು. ಅದು ಹೆಚ್ಚಾಗಿ ವಾಸ ಮಾಡಿ ಕಣ್ವ ತೀರ್ಥದೊಳಗೆ, ಕಣ್ವ ತೀರ್ಥ ಮಂಗಳೂರಿಗೆ ಹತ್ತಿರ ಇರೋ ಸ್ಥಳ, ಒಂದು 12 ಕಿಲೋಮೀಟರ್ ದೂರ, ಭಾರಿ ದೂರ ಇಲ್ಲ. ಆಚಾರ್ಯರು ಅಲ್ಲಿ ಒಂದು ಚಾತುರ್ಭಾಷ್ಯ ಕೂತ ಜಾಗ, ಅಲ್ಲಿ ಎಷ್ಟು ಅಷ್ಟಮಠಾಧೀಶರಿಗೂ ಕೂಡ ಆಶ್ರಮ ಕೊಟ್ಟ ಜಾಗ, ಪದ್ಮನಾಭ ತೀರ್ಥರಿಗೆ ಆಶ್ರಮ ಕೊಟ್ಟ ಜಾಗ ಅಂತ ಅದಕ್ಕೆ ಪ್ರಸಿದ್ಧಿಯು. ದ್ವಂದ್ವ ಮಠ ಮಾಡಿದ್ದು ಅಲ್ಲೇನೆ, ಅಲ್ಲಿ ಒಂದು ಸ್ಥಳ ಇದೆ, 4 ಬಾಗಿಲಿದೆ, 8 ಜನ ಕರೆದು ಎರಡೆರಡು ಇಬ್ಬರು ಕುಳಿಂಬರಿಂದ ಬರೆದಿದ್ದೆ ಮಾಡಿದರು ಬಂದ್ರೆ, ಆ 2 ಬಂದವರು ಇಬ್ಬರು ದ್ವಂದ್ವ ಮಠ ಅಂತ ಆಚಾರ ಮಾಡ್ತಾರೆ. ಈಗ ಅನೇಕ ದೃಷ್ಟಿಯಿಂದ ಅದು ಕಣ್ವ ಮುನಿಗಳಿದ್ದ ಆಶ್ರಮ, ಅದು ಕಣ್ವ ತೀರ್ಥ ಅಂತ ಸರೋವರ ಇದೆ, ಅಲ್ಲಿ ವಿಜಯ ಬೃಂದಾವನೇ ಮೊದಲೇ ಬೃಂದಾವನ, ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಮಹಾನುಭಾವರು. ಅಲ್ಲಿ ಅವರು ಭಾಗವತ ಬರಿತಿರಬೇಕಾದ್ರೆ, ಭಾಗವತ ಪ್ರವಚನ ಮಾಡಬೇಕಾದ್ರೆ ಅಲ್ಲೆಲ್ಲ ತುಂಬ ಮರಗಳೇ ಆಕರಿಸಿ ಬೇಕಾಷ್ಟು ಮರಗಿಡಗಳು ಅನೇಕ ಶಬ್ದ ಗಿಬ್ದ ಆಗ್ತಿತ್ತು. ಆ ಒಂದ್ಸತಿ ಏನು ಮಾಡಿದ್ರಂತ ಕೈ ಈಗ ಅಂದ್ರಂತ ಅಷ್ಟೇ ಸ್ಟಾಪ್, ಮತ್ತೆ ಅಲ್ಲಿ ಹೋಗಿ ನಿಶ್ಶಬ್ದ ಆಗಿಬಿಡ್ತಿತ್ತು. ಕೈ ಎತ್ತಿದ್ರೆ ಸಾಕು ಶಬ್ದ ಆಗ್ತಿತ್ತು, ಹುಡುಗರು ಗಲಾಟೆ ಇಲ್ಲಿಸೋದಿಲ್ಲ ಕೈ ಎತ್ತಿದರೆ ಸಾಮಾನ್ಯ, ಅಂಥದ್ದು ಫುಲ್ಲು ಸ್ಟಾಪ್ ಆಗ್ತಿತ್ತು. ಅಂಥ ಸಿದ್ಧಪುರುಷರು ಆಚಾರ್ಯರು ಅಲ್ಲಿ ಹೋದರು ಸ್ನಾನಕ್ಕೆ ಅಂತ ಹೋದ್ರೆ ಸಮುದ್ರಕ್ಕೆ ಜೋರಾಗಿ ಬರ್ತಿತ್ತು, ಧ್ವನಿ ಆಗ್ತಿತ್ತು. ಒಂದ್ಸತಿ ನೋಡಿದ್ರು ಸ್ಟಾಪ್ ಆಗಿಬಿಡುತ್ತೆ, ಇವರು ಹೀಗಂದ್ರೆ ಸ್ಟಾಪ್ ಆಗಿಬಿಡುತ್ತೆ. ಈ ಸ್ಟಾಪ್ ಮಾಡೋ ಶಕ್ತಿ ಇದ್ದರೆ ವಾಯುದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಅದಕ್ಕೆ ಅಂಜನಾ ಸೂನು ಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜ. ಅವರು ದಶಾವತಾರ ಹರಿಗಾಥ ಇನ್ನೊಂದು ಸ್ತೋತ್ರ ಬರೆದಿದ್ದಾರೆ, ದಶಾವತಾರ ಹರಿಗಾಥ ಅಂತ ಒಂದು ದಶಾವತಾರ ಶ್ರುತಿ ಬರೆದಿದ್ದಾರೆ ಅವರು, ಅದು ಪ್ರಿಂಟ್ ಆಗಿದೆ ಸ್ತೋತ್ರ ಮಾಲಿಕದ. ಇಡೀ ಭಾಗವತಕ್ಕೆ ವ್ಯಾಖ್ಯಾನ, ಅದಕ್ಕೆ ವ್ಯಾಖ್ಯಾನ, ಮತ್ತು ಇನ್ನೂ ಅನೇಕ ಗ್ರಂಥ ಬರೆದಿದ್ದಾರೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಒಂದು ಹೊಸ ಗ್ರಂಥ ಸಿಕ್ಕಿದೆ ಅವರು, ನಾರಾಯಣ ಪಂಡಿತಾಚಾರ್ಯರು ಪಾರಿಜಾತ ಹರಣ ಅಂತ ಒಂದು ಒಳ್ಳೆಯ ಯಮಕ ಕಾವ್ಯ ಬರೆದಿದ್ದಾರೆ. ಯಮಕ ಭಾರತ ಹೇಗೋ ಪಾರಿಜಾತ ಹರಣ ಯಮಕ ಪಾರಿಜಾತ ಹರಣದ ಕಥೆಯನ್ನು ಬರೆದಿದ್ದಾರೆ, ಅದಕ್ಕೆ ವಿಜಯ ವ್ಯಾಖ್ಯಾನ ಬರೆದಿದ್ದಾರೆ. ಅದು ಇತ್ತೀಚೆಗೆ ಸಿಕ್ಕಿದೆ. ವಿಜಯದ್ವೈತ ಸ್ವಾಮಿಗಳ ವ್ಯಾಖ್ಯಾನ ಬರೆದು ತುಂಬ ಕೃತಿಗಳನ್ನು ಬರೆದಿದ್ದಾರೆ. ಅಥವಾ ಮಹಾನುಭಾವರ ಸ್ಮರಣೆ ಅಂದರೆ ಬಹಳ ಶ್ರೇಷ್ಠವಾದ ಪೇಜಾವರ ಮಠದ ಮಠದವರು. ಆದರೆ ಪೇಜಾವರ ಮಠಕ್ಕೆ ಇವತ್ತು ಪರಮಪೂಜ್ಯ ವಿಶ್ವೇಶ್ವರತೀರ್ಥರಿಂದ ಹೆಸರು ಬಂದಿದ್ದರೆ, ಮೊದಲು ಅದಕ್ಕೆ ಭಾರಿ ಹೆಸರು ಬಂದಿದ್ದು ವಿಜಯದ್ವೈತ ಸ್ವಾಮಿಗಳೇ. ಅವರು ಮೂಲ ಪುರುಷ ಅಧೋಕ್ಷದ ತೀರ್ಥ ಆಚಾರ ಸಾಕ್ಷಾತ್ ಶಿಷ್ಯ ಅಧೋಕ್ಷದ ತೀರ್ಥ, ಅದು ಮುಂದೆ ಮಹೇಂದ್ರ ತೀರ್ಥರಂತ ಬರ್ತಾರೆ, ಅವರ ಶಿಷ್ಯರೇ ವಿಜಯದ್ವೈತ ತೀರ್ಥ. ಅನಂತರ ವಿಶ್ವಪತಿ ತೀರ್ಥರಂತ ಬರ್ತಾರೆ, ಒಳ್ಳೆ ವ್ಯಾಖ್ಯಾನಕಾರರು. ಆಮೇಲೆ ಇತ್ತೀಚೆಗೆ ಮಹಾಪ್ರಸಿದ್ಧಿ ಬಂದಿದ್ದು ವಿಶ್ವೇಶ್ವರತೀರ್ಥರಿಂದ. ಈಗ ಪೇಜಾವರ ಮಠಕ್ಕೆ ವಿಶೇಷವಾದಂಥ ವರ್ಚಸ್ಸು ಕೊಟ್ಟ ಹಿರಿಮೆ ವಿಜಯಧ್ವಜ ಸ್ವಾಮಿಗಳದು. ಅಂಥ ಮಹಾನುಭಾವರ ಸ್ಮರಣೆ ಕೂಡ ನಮಗೆ ಅತ್ಯಂತ ಮುಖ್ಯವಾದದ್ದು. ಅದರಿಂದ ಭಾಗವತಕ್ಕೆ ಎಂಟ್ರಿ ಸಿಗುತ್ತೆ ನಮಗೆ, ಭಾಗವತಕ್ಕೆ ಎಂಟ್ರಿ ಮಾಡಬೇಕಾದ ನಿತ್ಯ ಅವರು ಸ್ಮರಣೆ ಮಾಡಿಕೊಂಡೇ ಮುಂದೆ ಹೋಗಬೇಕಾದ ಕರ್ತವ್ಯ ಇದೆ. ಅಂಥ ಮಹಾನುಭಾವರ ಸ್ಮರಣೆ ಕೊಡುವಂತಾಗಿದೆ. ಮೂರು ಕಾರಣಗಳು ಪ್ರಯೋಜಕರಾದವರು ಪ್ರತಿಷ್ಠಾನದಿಂದ ನಡೆದ ಕಾರ್ಯಕ್ರಮಕ್ಕೆ, ಶ್ರೀ ಹೆಚ್ಚೆ ಸ್ವಾಸ್ಥ್ಯಮೂರ್ತಿಗಳು, ಶ್ರೀ ಎನ್ ಗುರುರಾಜರಾಯರು ದಂಪತಿಗಳು, ಮತ್ತು ಶ್ರೀ ಸತ್ಯನಾರಾಯಣ ದಂಪತಿಗಳು, ಮತ್ತು ಒಬ್ಬ ಮುಖ್ಯವಾಗಿ ಇತ್ತೀಚೆಗೆ ಹೊಸದಾಗಿ ಸೇರಿಕೊಂಡಿರುವ ಮಳ್ಳೂರು ಶ್ರೀಧರರವರು, ಇಷ್ಟು ಜನಗಳು, ಒಬ್ಬ ಅಂತರಂಗ ಭಕ್ತರು, ಇಷ್ಟು ಜನಗಳ ಸಹಕಾರದಿಂದ ಕಾರ್ಯಕ್ರಮ ನಡೆದಿದೆ. ಮುಂದಿನ ಕಾರ್ಯಕ್ರಮ 15 ಮತ್ತು 16, 15 ವೇದವ್ಯಾಸ ಜಯಂತಿ, 16 ನರಸಿಂಹ ಜಯಂತಿ. 15 ಭಾನುವಾರ, 16 ಸೋಮವಾರ. ವೇದವ್ಯಾಸ ರೂಪ, ವೇದವ್ಯಾಸ ಎರಡೂ ನಮಗೆ ಅತ್ಯಂತ, ಪರಶುರಾಮ ರೂಪ ಹೇಗೆ ನಮಗೆ ಅತ್ಯಂತ ಮುಖ್ಯನೋ, ನಮಗೆ ಪರಶುರಾಮ ರೂಪ, ನರಸಿಂಹರೂಪ, ರಾಮರೂಪ, ಮತ್ತು ಮುಖ್ಯವಾಗಿ ಅವತ್ತು 2 ಜಯಂತಿ, ಪೂರ್ವ ಜಯಂತಿ ಬೇರೆ ಬರೋದು. ಹೀಗಾಗಿ 3 ಜಯಂತಿಗಳು, 3 ದಿವಸಕ್ಕೆ 3 ಜಯಂತಿ ಬರುತ್ತೆ. ವೇದವ್ಯಾಸ ಜಯಂತಿ, ನರಸಿಂಹ ಜಯಂತಿ, ಪೂರ್ವ ಜಯಂತಿ, 3 ಜಯಂತಿಗಳ ಸಾಲ. 2 ದಿವಸದಲ್ಲಿ ಅವರಿಬ್ಬರ ಬಗ್ಗೆ, 2 ಅವತಾರಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಹಂ.